हरिः ओम्। भक्त्या स्तुत्या विरक्त्या भजदमलजनन् उन्नत्य भूत्यार्पकाय चित्यामत्यल्पवृत्तेष्वपि कुजनकृतौ दत्त्य भूत्या जगाय कर्त्रे धर्त्रे दहर्त्रे हयमुखहरये अमुत्र पात्रे नमस्ते तस्मै कस्मैचिदस्मिन् मनसि धृतकथा विस्मृतौ स्मारकाय राम रामेति रामेति रमे रामे मनोरमे इत्युमायै शङ्करोक्तं मूलरामं सदाम्बजे शुद्धं प्रमाणमतुलं परतत्त्वविनिर्णये आनन्दतीर्थो भगवान् प्रतिषेत् सदृशं मुनि चित्रैपदस्य गम्भीरैः वाक्यैर्मानैरखण्डितैः गुरुभावं व्यञ्जयन्ती वतिश्रीजयतीर्थवाक् प्रणमत्कामधेनुं च वजस्वरतरूपमम् श्रीभावबोधकृत्पाद चिन्तामणि उपास्महे ज्ञानभक्त्यादिवैराग्यसद्गुणाब्धिं यतीश्वरं सत्यप्रमोदतीर्थार्यं वन्दे ज्ञानाभिवृत्तये मोदतीर्थकराब्जोत्सत्यात्मतिशेखरं नमामि निशं भक्त्या तत्त्वज्ञानार्थसिद्धये। श्रीगुरुभ्यो नमः। हरिः ओम्। ಹಿಂದಿನ ಸಲ ನಾವು ಆಚಾರನಲ್ಲಿ ಯಾರು ಬಂದು ದ್ವೇಷ ಮಾಡದೆ ಮತ್ತು ಅವರಲ್ಲಿ ಬಂದು ಪ್ರೀತಿಯೂ ಮಾಡಿಲ್ಲ ದ್ವೇಷವೂ ಮಾಡಿಲ್ಲ, ಬಟ್ ತಟಸ್ಥರಾಗಿ ಬಂದು ಇರುವವರಿಗೆ ಆಚಾರ ಏನು ಅದಕ್ಕೇನು ಅವರಿಗೆ ಸಿಗತ್ತೆ ಎಂಬುದು ನಿತ್ಯ ಸಂಸಾರಿ ಆಗ್ತಾರೆ ಎಂಬುದನ್ನ ನೋಡಿದೀವಿ. ಅದರಲ್ಲಿ ಬಂದು ಪಾಂಡುರಂಗರು ನವಸತಿ ಸತತಂದ್ರೆ ಏನು ಹಾಗಂದ್ರೆ ನವಸತಿ ಅಂದ್ರೆ ಅಲ್ಲಿ ವಾಸ ಮಾಡೋದಿಲ್ಲ, ಪಂಚಕಷ್ಟೇ ಅಧಿಕಷ್ಟೇ ಪಂಚಕಷ್ಟವನ್ನು ಕೊಡತಕ್ಕಂತ ಆ ಇದನಲ್ಲಿ ನರಕಲೋಕದಲ್ಲಿ ವಾಸ ಮಾಡದೆ ಅದನ್ನ ಹಾಗೆ ತಪ್ಪಿಸಿಕೊಂಡ್ರು ಕಥಂಚಿನ್, ಹಾಗೆ ಅವ್ರು ತಪ್ಪಿಸಿಕೊಂಡು ಅವ್ರು ಸಂಸಾರದಲ್ಲೇ ಇರ್ತಾರೆ ಅವರು. ನವಸತಿ ಅಂದ್ರೆ ಅಲ್ಲಿ ವಾಸ ಮಾಡೋದಿಲ್ಲ. ಹಾಗೆ ಅವರು ಬಂದು ಆ ಪಂಚಕಷ್ಟವನ್ನು ಕೊಡತಕ್ಕಂತ ಪಂಚ ಇಂದ್ರಿಯಗಳೆಂದು ಪಂಚಕಷ್ಟವನ್ನು ಹೊಂದತಕ್ಕಂತ ಆ ನರಕಲೋಕದ ಬಿಟ್ಟು ಹಾಗೋ ಪಾರಾದ್ರು ಆದರೂ ಈ ಸಂಸಾರದಲ್ಲೇ ಮುಳುಗಿ ಬಿಡುತ್ತಾರೆ. ಸೊ ಯಾರು ತಟಸ್ಥರಾಗಿ ಅವರ ದ್ವೇಷವನ್ನು ಮಾಡೋದಿಲ್ಲ, ಅವರ ಪ್ರೀತಿಯನ್ನು ಮಾಡೋದಿಲ್ಲ, ಔದಾಸೀನ ಮಾಡ್ತಾರೆಯೋ ಅವರು ಬಂದು ಈ ಸಂಸಾರದಲ್ಲೇ ಉಳಿದು ಬಿಡ್ತಾರೆ. ಇದಕ್ಕೆ ಸಂಸಾರ ಉಳಿಲಿಕ್ಕೆ ಒಂದು ಇದಕ್ಕೆ ಈ ನರಕ ವರ್ಣನೆ ಹೇಳೋದಕ್ಕೆ ರೀಸನ್ ಇನ್ನೊಂದಿದೆ, ಅದಕ್ಕೆ ಪೂರ್ವಪಕ್ಷ ಇದೆ ಅಂತ ಹೇಳಿದೆ. ಈ ಇವರು ಬಂದು ಶ್ರೀ ವೈಷ್ಣವರು ಬಂದು ನರಕವನ್ನು ಒಪ್ಪೋದಿಲ್ಲ, ಅವರಿಗೆ ಬಂದು ನಿತ್ಯ ನರಕ ಅಂಬಾದ ಅವರಿಗೆ ಇಲ್ಲ. ನಮಗೆ ನಿತ್ಯ ನರಕ ಅಂಬಾದು ನಮ್ಮ ಆಚಾರ ಶಾಸ್ತ್ರ ಪ್ರಕಾರ ನಮಗೆ ಉಂಟು. ನರಕಲೋಕ ಮತ್ತು ಸ್ವರ್ಗಲೋಕ ಮತ್ತು ಈ ನಿತ್ಯ ಸಂಸಾರ ಅಂಬದು ಮೂರು ವಿಧವಾದ ಒಂದು ಅವಸ್ಥೆಯನ್ನು ಹೇಳ್ತಾರೆ. ಸೊ ಅದಕ್ಕೆ ಆ ನರಕಲೋಕದೆಂಬ ವರ್ಣನೆ ಅದಕ್ಕೆ ಮಾಡ್ತಾರೆ ಅವರು. ನರಕಲೋಕದಲ್ಲಿ ಏನಾಗತ್ತೆ ಅವರಿಗೆ, ಈ ಸಂಸಾರಿಕದಲ್ಲಿ ಏನಾಗತ್ತೆ, ನರಕಲೋಕದಲ್ಲಿ ಏನಾಗತ್ತೆ ಮತ್ತು ಸ್ವರ್ಗಾದಿಲೋಕದಲ್ಲಿ ಏನಾಗತ್ತೆ ಅವರಿಗೆ ಎಂಬುದನ್ನ ಮೂರು ಜೀವರಿಗೆ ಮೂರು ವಿಧವಾದ ಅಮುಕ್ತರು ಮತ್ತು ಮುಕ್ತರಿಗೆ ಏನಾಗತ್ತೆ, ಅಮುಕ್ತರಲ್ಲಿ ಎರಡು ಅಮುಕ್ತರು ಒಬ್ರು ಬಂದು ನಿತ್ಯ ಸಂಸಾರ ಆಗಿಬಿಡ್ತಾರೆ, ಒಬ್ರು ಬಂದು ನರಕದಲ್ಲೇ ಕಷ್ಟಪಟ್ಟು ಮತ್ತು ಸಂಸಾರಕ್ಕೆ ಬರ್ತಾರೆ. ಅವರು ಪಾಪ ಪುಣ್ಯದ ಒಂದು ಇದನಲ್ಲಿ ಬಂದು ಅವರು ಮತ್ತು ಅವರು ಸಂಸಾರಕ್ಕೆ ಬರ್ತಾರೆ ಎಂಬುದನ್ನ ವಿವರಣೆ ಮಾಡಿದ್ದೀವಿ ಲಾಸ್ಟ್ ಟೈಮ್. ಅದಕ್ಕೆ ಈಗ ಬಂದು ಅದರಲ್ಲಿ ಬಂದು ಕೊನೆಯಲ್ಲಿ ಹೇಳಿದ್ರು ಪಂಚಕಷ್ಟೇ ಅಧಿಕಷ್ಟೇ, ಅದನ್ನು ಸ್ವಲ್ಪ ವಿವರಣೆ ಮಾಡುವಂತ ಆ ನರಕದ ಲೋಕದಲ್ಲಿ ಇನ್ನು ಏನೇನು ಕಷ್ಟಗಳು ಪಡ್ತಾರೆ. ಫಸ್ಟ್ ಹೇಳಿದರು ಆ ನರಕ ಇದು ಸ್ವರ್ಗಾದಿ ಲೋಕದಲ್ಲಿ ಏನು ಅವರು ಏನು ಹೇಗೆ ಅನುಭವಿಸ್ತಾರೆ ಅಂಗತ ಹೇಳಿದರು. ಅದೇ ಚಾಮರೇಶ್ಚಾರು ವೇಷಾಹ ಅಂಗತಂಬಾದನ ಹೇಳಿದ್ರು. ಆಮೇಲೆ ಎರಡನೇ ಶ್ಲೋಕದಲ್ಲಿ ಬಂದು ಅವ್ರು ಏನು ಕಷ್ಟಪಡ್ತಾರೆ, ಉತ್ತಪ್ತ ಅತ್ಯುತ್ಕಟಿ ಹಂಗತಂದ್ಬಿಟ್ಟು ಆ ಶ್ಲೋಕದಲ್ಲಿ ಅವ್ರು ಏನೇನು ಕಷ್ಟಗಳು ಪಡ್ತಾರೆ ಎಂಬುದನ್ನ ಹೇಳಿದ್ರು ನರಕ ಲೋಕದಲ್ಲಿ. ಮೂರನೇ ಶ್ಲೋಕದಲ್ಲಿ ಅವರು ತಟಸ್ಥರಾಯಿ ರಾವಳ ಅವ್ರು ಏನು ಪಂಚಕಷ್ಟೇ ಅಧಿಕಷ್ಟೇ ಮತ್ತು ಹಸ್ತಪ್ರಾಯಾನಂದಂ ಅಂತ ಮಾರಿ ಕ್ಲೇಶ ನಿರ್ಮೋಗಮಸ್ತ ಅಂತ ಮಾರಿ ವಿವರಣೆಯನ್ನ ಬಂದು ಸಂಸಾರಕ್ಕೆ ಕೊಟ್ರು. ಈಗ ಬಂದು ಆ ಪಂಚಕಷ್ಟೇ ಅಧಿಕಷ್ಟೇ ಮತ್ತು ಇನ್ನು ಸ್ವಲ್ಪ ಅದನ್ನ ಅಮ್ರೇಡನ ಮಾಡ್ತಾರೆ, ಸ್ವಲ್ಪ ವಿವರಣವನ್ನು ಅಮ್ರೇಡನ ಮಾಡ್ತಾರೆ ಆ ನರಕದಲ್ಲಿ ಏನೇನು ಮಾಡ್ತಾರೆ ಅಂತ ಹೇಳಿ ಆ ಒಂದು ಪದ್ಯವನ್ನ ಈ ಸಲ ನೋಡೋಣ. ಮುಂದೆ ಮಾತರ್ಮೇ ಮಾತರಿಶ್ವನ್, ಆಮೇಲೆ ಬಂದು ಅದಕ್ಕೆ ಆಮೇಲೆ ಬಂದು 15ನೇ ಶ್ಲೋಕದಲ್ಲಿ ವಿಷ್ಣುವರ ಅತ್ಯುತ್ತಮತ್ವ, ಈ 13, 14, 15 ಶ್ಲೋಕವನ್ನ ಈ ಸಲ ನೋಡಿಬಿಡೋಣ. ಹದಿಮೂರನೇ ಶ್ಲೋಕವನ್ನ ಈಗ ನಾನು ಪಾಠ ಇದು ಮತ್ತು ಶ್ಲೋಕವನ್ನು ಹೇಳಿ ಅದನ್ನ ಒಂದು ಅನ್ವಯ ಮತ್ತು ಅದರ ಪದಚ್ಛೇದವನ್ನ ಮಾಡ್ತಾ ಇದ್ದೀನಿ. ಶುಕ್ಷಾಮಾನ್ ವೃಕ್ಷರಕ್ಷೋ ರಥಕರಣಕರಕ್ಷುಣ್ಣ ವೀಶೋಭಿದಾಕ್ಷ ಆಮಗ್ನಾನಂತಕೂಪೇ ಶುರಮುಖ ಮುಖರೈ ಪಕ್ಷುಭಿಃ ವೃಕ್ಷತಾಂಗಾನ್ ಪೂಯಾ ಶೃಂಗ್ಮೂತ್ರವಿಷ್ಟಾ ಕ್ರಿಮಿಕುಲ ಕಲಿರೇ ದಕ್ಷಿಣಾಕ್ಷಿಬ್ಧಸಕ್ತ್ಯ ಅಸ್ತ್ರವ್ರಾದಾರ್ಥಿತಾಂ ಉಪಜಿಹತೆ ವಜ್ರಕಲ್ಪಾಜಲೂಕಾಹ, ಇದು ಮೂಲ ಶ್ಲೋಕ. ಇದರ ಬಂದು ಅನ್ವಯ ಮಾಡಿದರೆ ಚುಕ್ಷಾಮಾನ್ ವೃಕ್ಷ ರಕ್ಷ ವೃಕ್ಷ ರಷ ರಥಕರ ನಕರ ಕ್ಷುಣ್ಣ ವಿಷೋಪಿ ಅಕ್ಷಾನ್ ಆಮಗ್ನಾನ್ ಅಂತಕೂಪೆ ಶುರಮುಖ ಮುಖರೈಹಿ ಪಕ್ಷಿಭಿ ವಿಕ್ಷತ ಅಂಗಾನ್ ಪೂಯ ಅಸೃಕ್ ಮೂತ್ರಪಿಷ್ಟ ಕ್ರಿಮಿಕೂಲ ಕಲಿಲೆ ತಕ್ಷಣ ಕ್ಷಿಪ್ತ ಶಕ್ತಿಯ ಆದಿ ಅಸ್ತ್ರವ್ರಾದ ಅಸ್ತ್ರವ್ರಾತ ಆದಿತಾನ್ ತದ್ವಿಷ ವಜ್ರಕಲ್ಪಾಹ ಜಳೂಕ. ಇದನ್ನ ಪದಚ್ಛೇದ ಮಾಡಿದ್ರೆ ಹೀಗಾಗತ್ತೆ. ಅದು ಇದನ್ನ ಮತ್ತು ಇದರ ಅನ್ವಯನ್ನು ನೋಡೋಣ. ಈಗ ಸುಕ್ಷಾಮಾನ್ ಸುಕ್ಷಾಮಾನ್ ಅಂದ್ರೆ ಶುಚಿ ಕ್ಷಾಮಾನ್. ಈಗ ಬಂದು ಏನು ಹೇಳಿದ್ರು ಅವ್ರು ಬಂದು ಐದು ವಿಧವಾದ ಇಂದ್ರಿಯಗಳಿಗೆ ಬರುವಂತಹ ಕಷ್ಟವನ್ನೇ ಅನುಭವಿಸ್ತಾರೆ ಅಂತ ಹೇಳಿದ್ರು ಅಲ್ಲಿ ಇಲ್ಲಿ ಇದನ್ನಲ್ಲಿ. ಅದನ್ನ ಬಿಟ್ಟು ಇಲ್ಲಿ ಬರ್ತಾರೆ ಅಂದ್ರೆ ಐದು ವಿಧವಾದ ಕಷ್ಟಗಳು ಏನೇನು ಹಂಗಂಬಾರ ಐದು ವಿಧವಾದ ಕಷ್ಟ ಅದನ್ನ ಪೂರ್ಣ ವಿವರಣೆ ಕೊಡೋದಿಲ್ಲ. ಬಟ್ ಆ ಕಷ್ಟವನ್ನು ಇನ್ನು ಸ್ವಲ್ಪ ಇನ್ನು ಏನೇನು ಇದರಲ್ಲಿ ಅವ್ರು ಕಷ್ಟಪಡ್ತಾರೆ ಆ ನರಕಲೋಕದಲ್ಲಿ ಆ ಮುಕ್ತ ಜೀವಿಯವರು ಏನು ಕಷ್ಟಪಡ್ತಾರೆ ತನ್ನ ಸೂಕ್ಷ್ಮ ರೂಪದಲ್ಲಿ ಪಡುವಂತಹ ಕಷ್ಟವನ್ನು ಇನ್ನು ಸ್ವಲ್ಪ ಮೇಲೆ ಮಾಡ್ತಾರೆ. ಇದ್ರ ಬಂದು ಫಸ್ಟ್ ಬಂದು ಸುಕ್ಷಾಮಾನ್ ಶುತ್ ಅಂದ್ರೆ ಹಸಿವೆ ಹಸಿವೆಯಿಂದ ತೊಳಲಾಡುತ್ತಾ ಹಸಿವೆಯಿಂದ ಬೆಳಗುತ್ತಾ ಅವು ತುಂಬಾ ಹಸಿವೆ ಯಾವಾಗ ಹಸಿವೆ ಆಗ್ತದೆ. ಇದೇನಂದ್ರೆ ಇಂದ್ರಿಯಕ್ಕೆ ಮಾತ್ರ ಕಷ್ಟ ಇಲ್ಲ ಇದರ ಜಠರ ಕೋಶಕ್ಕೂ ಕಷ್ಟ ಆಗತ್ತೆ. ಜಠರ ಕೋಶಕ್ಕೂ ಅವ್ರಿಗೆ ಕಷ್ಟ ಆಗತ್ತೆ. ಏನು ಕಷ್ಟ ಆಗತ್ತೆ ಅಂದ್ರೆ ಹಸಿವೆ ಯಾವಾಗ ಹಸಿವೆಯಿಂದ ಬೆಳಗುತ್ತಾ ಇರ್ತಾರೆ ತೊಳಲುತ್ತಾ ಇರ್ತಾರೆ. ಅದನ್ನ ಬಂದು ಕ್ಷಾಮಾನ್ ಅಂದ್ರೆ ಅದನ್ನ ಬಂದು ಕಷ್ಟವನ್ನ ಪಡ್ತಾ ಇದ್ದಾರೆ ಆ ಹಸಿವೆ ಕಷ್ಟೆಯಲ್ಲಿ ಅವರು ಮುಳುಗಿರ್ತಾರೆ. ಯಾವಾನು ಶುಕ್ಷಾಮಾನ್ ವೃಕ್ಷ ರಕ್ಷ ರಥಕರ ನಕರ ಕ್ಷುಣ್ಣ ವಿಕ್ಷೋಭಿ ಅಕ್ಷಾನ್. ಆಗ ಬಂದು ರಥಕರ ನಕರ ವೃಕ್ಷ ರಕ್ಷ ಈ ರಾಕ್ಷಸರು ಏನ್ ಮಾಡ್ತಾರೆ ಕೊಡೂರವಾದ ಕ್ರೂರವಾದ ರಾಕ್ಷಸರು ಏನ್ ಮಾಡ್ತಾರೆ ಕ್ರೂರವಾದ ರಾಕ್ಷಸರು ಬಂದು ರಥಕರ ನಕರ ತನ್ನ ರಥ ಅಂದ್ರೆ ಹಳ್ಳಿನಿಂದ ಕರ ನಕರ ಅದರಲ್ಲಿ ಬಂದು ಅವರನ್ನ ಬಂದು ಕಚ್ಚಿ ಅವನ ಬಂದು ತುಂಬಾ ಕಷ್ಟಪಡ್ತಾರೆ ಕಷ್ಟಪಡಿಸ್ತಾರೆ. ಆಮೇಲೆ ಬಂದು ನಕರ ಮತ್ತು ಏನು ಬಾಯಿಂದ ಕಚ್ಚಿ ಹಲ್ಲಿನಿಂದ ಕಚ್ಚಿ ಮತ್ತು ಉಗುರಿಂದ ಅದನ್ನಲ್ಲಿ ಅವ್ರನ್ನ ಬಂದು ಹಿಂಸೆ ಕೊಟ್ಟು ಅವನ ಬಂದು ಉಗುರು ಮತ್ತು ಹಲ್ಲಿನಿಂದ ಹಿಂಸೆ ಕೊಟ್ಟು ಅವನ ಮತ್ತಷ್ಟು ಕಷ್ಟವನ್ನ ಪಡ್ತಾರೆ. ಕ್ಷೋಭಿತ ಅಕ್ಷಾನ ಅದರಿಂದ ಏನಾಗ್ತ ವಿಕ್ಷೋಭಿತ ಅಕ್ಷಾನ್ ವಿಕ್ಷೋಭಿತ ಅಂದ್ರೆ ಕ್ರೂರವಾದ ಕಾಣಿಸಿಕೊಳ್ತಾರೆ ಅವರು ನೋಡಲಿಕ್ಕೆ ಒಂದು ನೋಡ್ಲಿಕ್ಕೆ ತುಂಬಾ ಕಷ್ಟವಾಗಿ ಕಾಣಿಸಿಕೊಳ್ಳುತ್ತಾರೆ. ಅಕ್ಷಾನ್ ಅಕ್ಷಾನ್ ಅಂದ್ರೆ ಈ ಕಣ್ಣುಗಳು ಕಣ್ಣುಗಳಿಗೆ ನೋಡ್ಲಿಕ್ಕೆ ತುಂಬಾ ಕಷ್ಟದಿಂದ ಕಾಣಿಸಿಕೊಳ್ತಾರೆ ತುಂಬಾ ವಿಪರೀತವಾಗಿ ಕಾಣಿಸ್ತಾರೆ ಅಂತ ಕಷ್ಟವನ್ನ ಅವ್ರು ಪಡ್ತಾರೆ. ಇದನ್ನ ಕೊಡುವವರು ಯಾರು ಅಂದ್ರೆ ರಾಕ್ಷಸರು ಕ್ರೂರವಾದ ರಾಕ್ಷಸರು ವೃಕ್ಷ ರಕ್ಷ ರಷ ರಷ ಅಂದ್ರೆ ರಾಕ್ಷಸರು ರಕ್ಷ ಅಂದ್ರೆ ರಾಕ್ಷಸರು ಅವ್ರು ಒಂದು ಏನ್ ಮಾಡ್ತಾರೆ ಹಲ್ಲಿನಿಂದ ಕಚ್ಚಿ ಮತ್ತು ಈ ಉಗುರಿಂದ ಪರಿಕಿ ಅವ್ರನ್ನ ಬಂದು ತುಂಬಾ ಹಿಂಸೆಯನ್ನ ಕೊಡ್ತಾರೆ. ಅದರಿಂದ ಅವ್ರಿಗೆ ಏನಾಗತ್ತೆ ಅಂದ್ರೆ ವಿಕ್ಷೋಭೆ ಅಕ್ಷಾನ್ ತುಂಬಾ ತುಂಬಾ ಕ್ರೂರವಾಗಿ ಕಾಣಿಸಿಕೊಳ್ಳುತ್ತಾರೆ ಅವರು. ಆಮೇಲೆ ಅದು ಇಲ್ಲದೆ ಅವ್ರಿಗೆ ಒಂದು ಇನ್ನೇ ಏನಾಗತ್ತಂದ್ರೆ ಪೂಯ ಅಸೃಕ್ ಮೂತ್ರವಿಷ್ಟ ಕ್ರಿಮಿಕುಲ ಕಲಿಲೆ ಅಂಧಕೂಪೆ ಅವಜ್ಞಾನ ಪೂಯ ಅಸೃಕ್ ಪೂಯ ಅಂದ್ರೆ ಕೀವುಗಳು ಅಂತೀವಿಲ್ಲ ನಾವಂತೀವಿಲ್ಲ ಪಸ್ ಅಂತೀವಿಲ್ಲ ಅದು ಅದರ ಇದು ಪೂಯ ಅಸೃಕ್ ಅಸೃಕ್ ಅಂದ್ರೆ ನೆತ್ರು. ಏನಾಗತ್ತೆ ಅವರು ಹಿಂದೆ ಬಂದು ಹೇಳಿದ್ರು ಪಂಕಿಲೇತೆ ಹಂಗ ತಂದಿದ್ದಾರೆ ಹಿಂದಿನ ಶ್ಲೋಕ ಈ ಶ್ಲೋಕ ಅಲ್ಲ ನಾನು ಹೇಳಿದಿಲ್ಲ ಉತ್ತಪ್ತ ಅತ್ಯುತ್ಕಟತ್ಬಿಟ್ಟು ಹಂಗತ ಹೇಳವಳೆ ಅದ್ರ ಬಂದು ಪಂಕಿಲೇತೆ ಕಿಂಕರೈಹಿ ಪಂಕಿಲೇತೆ ಪಂಕಿಲೆ ಅಂದ್ರೆ ಕೆಸರು ಕೆಸರಿನಲ್ಲಿ ನಡೀತಾರೆ ಕೆಸರು ಕುದಿಯಂತ ಕೆಸರಿನಲ್ಲಿ ನಡೀತಾರೆ ಆಚೆ ಹೋದರೆ ಬಂದು ಮೇಲೆ ಬಂದು ಆ ಬೆಂಕಿನ ಸಾಲು ಕಳಗ ಬಂದು ನಡೆದರೆ ನಡಿಲ ಕಾಲ ಅಂತೆ ಕುದಿಯುವಂತ ಕೆಸರು ತಂದ್ರೆ ಆ ಕೆಸರು ಹೇಗಿದೆ ತಂತಾರೆ ಪೂಯ ಅಸೃಕ್ ಅದು ಪೂಯ ಅಂದ್ರೆ ಕೀವುಗಳು ಅಸೃಕ್ ಅಂದ್ರೆ ನೆತ್ರು. ಇವರು ಕಚ್ಚಿ ಮಾಡಿದ್ರಿಂದ ಅದರಿಂದ ಆಗತ್ತೆ ಅಂತ ಹೇಳಬಹುದು. ಅದು ಬರೀ ಅಲ್ಲಿ ಒಂದು ಪೂಯ ಅಸೃಕ್ ಮಾತ್ರ ಇರ್ತದೆ ಆ ಕೆಸರಿನಲ್ಲಿ ಅಲ್ಲಿ ಮೂತ್ರವಿಷ್ಟ ಅದಿಲ್ಲಾಂಗ ಮೂತ್ರ ಮತ್ತು ಮಲ ಜಲ ಅದನ್ನು ಇರ್ತದೆ ಅದರಿಂದ ಕ್ರಿಮಿಕುಲ ಕಲಿಲೆ ಅದರಿಂದ ಏನಾಗತ್ತೆ ಅಲ್ಲಿ ಕ್ರಿಮಿಗಳು ಅಲ್ಲಿ ವಾಸ ಮಾಡುತ್ತೆ ಎಲ್ಲಿ ಬಂದು ಅಶುದ್ಧ ಇರ್ತದೆಯೋ ಅಲ್ಲಿ ಬಂದು ಕ್ರಿಮಿಕುಲಗಳು ಇರ್ತದೆ. ಸೊ ಕ್ರಿಮಿಕುಲ ಕಲಿಲೆ ಅದರಿಂದ ಸೇರಿದ ಅದರಿಂದ ಇರುವಂತ ಕ್ರಿಮಿಕುಲ ಕಲಿಲೆ ಅಂದ್ರೆ ಅದರಿಂದ ಇರುವಂತ ಅಂಧಗೂಪೆ ಅಮಜ್ಞಾನ್ ಅಂಧಗೂಪೆ ಅಂಧಗೂಪೆ ಅಂದ್ರೆ ಅಂದಂದಮಸು ಎಂಬ ಬಾವಿನಲ್ಲಿ ಆ ಬಾವಿ ಅಂದಂದಮಸು ಎಂದ ಬಾವಿನಲ್ಲಿ ಇವರು ವಾಸ ಮಾಡ್ತಾರೆ. ಯಾರು ಈ ಸೂಕ್ಷ್ಮ ದೇಹದಿಂದ ಇರುವಂತ ಈ ಜೀವಿಗಳು ಅಲ್ಲಿ ವಾಸ ಮಾಡ್ತಾರೆ. ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಪೂಯ ಅಸೃಕ್ ಮೂತ್ರವಿಷ್ಟ ಕ್ರಿಮಿಕೂಲ ಕಲಿಲೆ ಊಯ ಅಂದ್ರ ಕೀವುಗಳು, ಮತ್ತು ಅಸುರಕ್ ಅಂದ್ರೆ ನೆತ್ರು, ಅದರಿಂದ ಸೇರಿ ಇರುವಂತ ಮೂತ್ರ ವಿಷ್ಟ ಅಂದ್ರೆ ಮಲಜಲಗಳು, ಮತ್ತು ಕ್ರಿಮಿಕುಲ ಅದರಲ್ಲಿ ವಾಸ ಮಾಡುವಂತ ಕ್ರಿಮಿಗಳು, ಅದರ ಜೊತೆಯಲ್ಲಿ ಕಲಿಲೆ ಇದರೆಲ್ಲ ಸೇರಿ ಇರುವಂತ ಪಂಕಿಲೆ ಕಲಿಲೆ ಅಂದ್ರೆ ಅಲ್ಲಿ ಸೇರಿ ಇರುವಂತ ಆ ಕೆಸರ ನೆಲದಲ್ಲಿ ಅಂಧಕೂಪೆ, ಅಂಧಕೂಪೆ ಅಂದ್ರೆ ಅಂಧಂತಮಸು ಎಂಬ ಬಾವಿಯಲ್ಲಿ ವಾಸ ಮಾಡ್ತಾರೆ. ಆಮಗ್ನಾನ್ ಚೆನ್ನಾಗಿ ಮುಳುಗಿದ್ದಾರೆ, ಮುಳುಗಿ ವಾಸ ಮಾಡ್ತಾರೆ ಯಾರೋ ಈ ದೇಹದಲ್ಲಿ ಇರುವವರು, ಈ ಸೂಕ್ಷ್ಮ ದೇಹದಲ್ಲಿ ಇರುವಂತ ಅಮುಕ್ತ ಜೀವರಾಶಿಗಳು ಅಲ್ಲಿ ಬಂದು ಕಷ್ಟವನ್ನ ಪಡ್ತಾರೆ. ಇದು ಎರಡನೆಯದು. ಫಸ್ಟ್ ಹೇಳಿದ್ರು ಅವ್ರನ್ನ ಕಚ್ಚಿ, ಅವನ ಕ್ರೂರವಾಗಿರುವಂತ ರಾಕ್ಷಸರು ಕಚ್ಚಿ ಅವರನ್ನ ಬಂದು ಹಿಂಸೆ ಮಾಡ್ತಾರೆ, ತನ್ನ ಬೆರಳಿಂದ ಮತ್ತು ಉಗುರಿಂದ ಮತ್ತು ಬಾಯಿಯಿಂದ ಬಾಯಿಲಿ ಇರುವಂತ ಹಲ್ಲಿನಿಂದ ಕಚ್ಚಿ ಅವ್ರನ್ನ ಬಂದು ಹಿಂಸೆ ಮಾಡ್ತಾರೆ. ಅದರಿಂದ ಅವ್ರು ಬಂದು ಕ್ರೋಧವಾಗಿ ತುಂಬಾ ವಿಪರೀತವಾಗಿ ನೋಡ್ಲಿಕ್ಕೆ ಒಂದು ಕಷ್ಟವಾಗಿ ಕಾಣಿಸಿಕೊಳ್ಳುತ್ತಾರೆ. ಮತ್ತು ಅವರು ಎಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಈ ಒಂದು ನೆಲದಲ್ಲಿ ವಾಸ ಮಾಡ್ತಾರೆ. ಪೂಯಾಸ ಮೂತ್ರಭಿಷ್ಟ ಅಂಬ ಕ್ರಿಮಿಕುಲ ಕಲಿಲಿ ಅಲ್ಲಿ ಇರುವಂತ ಅಂಧಕೂಪೆ ಅಲ್ಲಿ ವಾಸ ಮಾಡ್ತಾರೆ. ಮತ್ತು ಕ್ಷುರಮುಖ ಮುಖರೈಹಿ ಪಕ್ಷಿಭಿ ವಿಕ್ಷದಾಂಗ, ಈ ಪಕ್ಷಿಗಳು ತಂತಾರೆ ಏನಂದ್ರೆ ಶುರರು ಶುರಮುಖ ಮುಖ ಇರೋದ್ರೆ ಶುರ ಅಂದ್ರೆ ಈ ಶೌರಿಕರು ತಂತೀವಿ. ಯಾರು ಈ ಕತ್ತಿನಲ್ಲಿ ಇಟ್ಟುಕೊಂಡು ಈ ಶೌರಿಕರು ಅಂದ್ರೆ ಈ ಹಜಾಮ ತಂತೀವಿ, ಹಜಾಮ ಶೌರಿಕರು ಈ ಹೇರ್ ಕಟ್ಟರ್ಸ್ ತಂತಿವಿಲ್ಲ, ಅವ್ರೇನ್ ಮಾಡ್ತಾರೆ ಅವರು ಕತ್ತಿ ಚೂಪು ಮನೆ ಅದರಿಂದ ಬಂದು ಅವರನ್ನು ಹಿಂದೂ ಹಿಂಸೆ ಪಡಿಸ್ತಾರೆ. ಯಾರು ಈ ಪಕ್ಷಿಗಳು, ಈ ಪಕ್ಷಿಗಳು ತನ್ನ ಮೂಗಿನಿಂದ ಚೂರು ಕತ್ತಿಯಂತೆ ಇರುವಂತ ತನ್ನ ಮೂಗಿನಿಂದ ಇವರನ್ನ ಕಚ್ಚಿ ಬೇರೆ ಹಿಂಸೆ ಮಾಡ್ತಾರೆ. ಮುಖರೈಹಿ ಶುರ ಮುಖ ಮುಖರೈಹಿ, ಶುರ ಅಂದ್ರೆ ಆ ಕತ್ತಿ ಚೂಪಿನಂತೆ ಇರುವಂತ ಮುಖ ಅಂದ್ರೆ ಮೂಗು ಮುಖ ಅಂತ ಹೇಳ್ಬೋದು. ಅದರಿಂದ ಬಂದು ಇವರಲ್ಲಿ ಬಂದು ಮುಖರೈಹಿ, ಮುಖರೈಹಿ ಅಂದ್ರೆ ಇನ್ನೊಂದು ಏನಂದ್ರೆ ಅವ್ರ ಕಿಮಿಯಲ್ಲಿ ಹೋಗಿ ಬಂದು ಗುಯ್ಯದ ಒಂದು ಶಬ್ದ ಮಾಡೋದು, ಒಂದು ಒಂದು ಅಸಹ್ಯವಾದ ಶಬ್ದ, ಅದನ್ನ ಬಂದು ಕೇಳಲಿಕ್ಕೆ ನಮಗೆ ಬಂದು ತುಂಬಾ ಅಸಹ್ಯವಾಗಿ ಇರ್ತದೆ ಅಂತ ಒಂದು ಶಬ್ದವನ್ನ ಮಾಡಿ ಪಕ್ಷುಭಿಹಿ ವಿಕ್ಷದ ವಿಕ್ಷದ ಅಂಗಾನ್, ಅದರಿಂದ ಒಂದು ಕಷ್ಟಪಡುವಂತ ಕ್ರೋಧವಾಗಿ ಕಾಣಿಸಿಕೊಳ್ಳುವಂತ ಕೆಟ್ಟ ಧ್ವನಿಯಿಂದ ಮಾಡುವಂತ ಅಂಗಗಳಿಂದ ಅವರು ಕಷ್ಟಪಡ್ತಾರೆ. ಸೊ ಸುರಮುಖ ಮುಖರೈಹಿ ಪಕ್ಷಿಭಿಹಿ ವಿಕ್ಷದ ಅಂಗಾನ್, ಪಕ್ಷಿಭಿ ಅಂದ್ರೆ ಈ ಪಕ್ಷಿಗಳು, ಪಕ್ಷಿಗಳು ಹೋಗಿ ತನ್ನ ಮೂಗಿನಿಂದ ತನ್ನ ಬಾಯಿನಿಂದ ಇವರನ್ನೆಲ್ಲ ಕಚ್ಚಿ ಅವ್ರನ್ನ ಬಂದು ಹಿಂಸೆ ಮಾಡಿ ಮತ್ತು ಕಿವಿಯಲ್ಲಿ ಬಂದು ಗುರಿಯಿಂದ ಶಬ್ದ ಮಾಡ್ತಾ ತನ್ನ ಒಂದು ಕಷ್ಟವನ್ನ ಇನ್ನೂ ಸ್ವಲ್ಪ ಕಷ್ಟವನ್ನ ಹೆಚ್ಚಿಸಿ ಮಾಡ್ತಾರೆ. ಅಂಗಾನ್ ಅದರಿಂದ ಬಾಧಿತ, ಅಂಗಾನ್ ಅದರಿಂದ ಬಾಧನಕ್ಕೆ ಒಳಗಾದ ಈ ಜೀವರಾಶಿಗಳು. ಸೊ ಈ ಮೂರನೇದು ನಾಲ್ಕನೇದು ಇದು ಅಂತಾರೆ. ಆಮೇಲೆ ಬಂದು ತಕ್ಷಣಾಕ್ಷಿಬ್ಧ ಶಕ್ತಿಯ ಆದಿ ಅಸ್ತ್ರವ್ರಾತ ಆದಿತ ಆದಿತಾನ್ ತದ್ವಿಷಃ ಅಂತಾರೆ. ಏನ್ ಮಾಡ್ತಾರೆ ಇದನ್ನ ದ್ವೇಷ ಮಾಡುವವರು, ವಾಯುದೇವರನ್ನ ದ್ವೇಷ ಮಾಡುವವರು ಏನ್ ಮಾಡ್ತಾರೆ, ವಾಯುದೇವರ ದೂತರಾದ ಕಿಂಕರವರು ಏನ್ ಮಾಡ್ತಾರೆ ಅಂದ್ರೆ ತಕ್ಷಣ ಅಂದ್ರೆ ಸುರಿಮಳೆ ಆಗಾಗ ಬಂದು ಅವ್ರನ್ನ ಬಂದು ಇದರಿಂದ ಬಾಣದಿಂದ ಬಂದು ಅವ್ರನ್ನ ಬಂದು ಬಾಣ ಬಿಟ್ಟು ಅವ್ರನ್ನ ಬಂದು ಇನ್ನು ಹಿಂಸೆ ಮಾಡ್ತಾರೆ. ಅಲ್ಲಿ ಬಂದು ಕಲ್ಲಿನ ಸಾಲು ತಂದ್ರು, ಇಲ್ಲಿ ಬಂದು ಬಾಣ ಬೇರೆ ಬಿಡ್ತಾರೆ. ಈ ಜೀವರಾಜಿಗಳು ಈ ಪ್ರಾಯದ ಅವ್ರು ಕಷ್ಟಪಡ್ತಾ ಇದ್ದಾರೆ, ಮತ್ತು ಅವ್ರನ್ನ ಏನ್ ಮಾಡ್ತಾರೆ ಅಂದ್ರೆ ತಕ್ಷಣ ಕ್ಷಿಪ್ತ ಶಕ್ತಿಯ ಆದಿ ಅಸ್ತ್ರವನ್ನ ಪ್ರಯೋಗವನ್ನ ಮಾಡಿ ಅವನು ಮತ್ತಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದಾರೆ. ತಕ್ಷಣಾಕ್ಷಿಬ್ಧ ಶಕ್ತಿಯ ಆದಿ ಅಸ್ತ್ರವ್ರಾತ ಆರ್ದಿತಾನ್ ತದ್ವಿಷಃ ದ್ವೇಷ ಮಾಡುವವರನ್ನ, ವಾಯುದೇವರನ್ನ ದ್ವೇಷ ಮಾಡುವವರನ್ನ ಅವ್ರೇನ್ ಮಾಡ್ತಾರೆ, ಮತ್ತು ಸ್ವಲ್ಪ ಈ ಅಸ್ತ್ರವನ್ನ ಪ್ರಯೋಗ ಮಾಡಿ ಯಾರು ಇದು ಪ್ರಯೋಗ ಮಾಡ್ತಾ ಅಂದ್ರೆ ಈ ವಾಯುದೂತರು ನಮ್ಮ ಕಿಂಕರರು, ವಾಯುದೇವರ ಕಿಂಕರರು ಬಂದು ಅಸ್ತ್ರವನ್ನ ಪ್ರಯೋಗ ಮಾಡಿ ಮತ್ತಷ್ಟು ಕಷ್ಟವನ್ನ ಕೊಡ್ತಾರೆ. ಅದು ಮಾತ್ರ ಆಯ್ತಾ. ಆಮೇಲೆ ವಜ್ರಕಲ್ಪ ಜಳೂಕ, ಜಳೂಕ ಅಂದ್ರೆ ಈ ಜಿಗಣೆ ತಂತಿವಿಲ್ಲ, ಉಪಜಿಹತೆ ಜಳೂಕ ಅಂದ್ರೆ ಈ ಜಿಗಣೆ ತಂತಿವಿ, ಅದು ಬಂದು ಏನ್ ಮಾಡ್ತದೆ ಸ್ವಲ್ಪ ಹಾಗೆ ನೋಡ್ಲಕ ಕೂದಲಂಗ ಇರ್ತದೆ, ಅದು ಕಚ್ಚಿಬಿಟ್ಟು ಅಷ್ಟು ರಕ್ತವನ್ನು ಹೀರಿಬಿಡುತ್ತದೆ, ಅದು ಬೇರೆ ಇರ್ತದೆ. ಯಾಕಂದ್ರೆ ಅಲ್ಲೇ ಹೇಳಿದ್ದಾರೆ ಕ್ರಿಮಿಕುಳ ಕಲಿಲೇ ತಂದಿದ್ದಾರೆ, ಅದರಲ್ಲಿ ಈ ಜಿಗಣೆ ಬರ್ತದೆ, ಅದೇನ್ ಮಾಡ್ತದೆ ಅದಷ್ಟು ರಕ್ತವನ್ನು ಹೀರಿಬಿಡ್ತದೆ, ನೋಡ್ಲಿಕ್ಕೆ ಸಣ್ಣದಾಗಿ ಕಾಣಿಸ್ತದೆ, ಕಾಣಿಸೋದೇ ಇಲ್ಲ, ಅದೆಲ್ಲ ನಮ್ಮತ್ತಲಿ ಸುತ್ತಿಕೊಂಡು ಅದೇನ್ ಮಾಡ್ತಾ ಆ ಜೀವಿಯಲ್ಲಿ ಇರುವಂತ ರಕ್ತವನ್ನ ತೆಗೆದು ಬಿಡ್ತಾರೆ, ಅಷ್ಟು ರಕ್ತವನ್ನು. ಅದು ಒಂದು ಕಷ್ಟ. ಸೊ ತಕ್ಷಣಾಕ್ಷಿಬ್ಧ ಶಕ್ತಿಯ ಆದಿ ಅಸ್ತ್ರವ್ರಾದ ಆದಿತಾನ್ ತದ್ವಿಷಃ, ಅವರನ್ನ ದ್ವೇಷ ಮಾಡುವವರನ್ನ ಬಂದು ಇಷ್ಟು ಕಷ್ಟವನ್ನ ಕೊಡ್ತಾರೆ, ಅಸ್ತ್ರವನ್ನ ಪ್ರಯೋಗ ಮಾಡಿ ಕಿಂಕರರು, ವಾಯುದೇವರು ಕಿಂಕರರು ಬಂದು ತಕ್ಷಣ ಅಂದ್ರೆ ಆ ಕ್ಷಣದಲ್ಲೇ ಅದೇ ಕ್ಷಣದಲ್ಲಿ ಬಂದು ಅವರನ್ನ ಬಂದು ದಂಡ್ಯ ಅಸ್ತ್ರವನ್ನ ಪ್ರಯೋಗ ಮಾಡಿ ಆ ಕಷ್ಟವನ್ನು ಕೊಡ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ವಜ್ರಕಲ್ಪ ಜಳೋಕಾಹ, ವಜ್ರದಂತೆ ಇರುವ ವಜ್ರಾಯದಂತೆ ಇರುವಂತ ಈ ಹಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಇಲ್ಲಿ ಒಂದು ವಜ್ರಕಲ್ಪ ಜಳೂಕ ಅಂದ್ರೆ ಆ ರೆತ್ರಿ ಹೀರುವಂತಹ ಹುಳಗಳು ಬಂದು ಅಷ್ಟು ಎತ್ತರವನ್ನು ಹೀರಿಬಿಟ್ಟು ಅವರು ಇನ್ನಷ್ಟು ಕಷ್ಟವನ್ನ ಕೊಡ್ತಾರೆ. ಸೊ ಇಷ್ಟು ಕಷ್ಟವನ್ನ ಅವರು ಅನುಭವಿಸ್ತಾರೆ ಎಲ್ಲಿ ಅನುಭವಿಸ್ತಾರೆ ಅಂತಂದ್ರೆ ಈ ನರಕಲೋಕದಲ್ಲಿ ಸೂಕ್ಷ್ಮ ರೂಪದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ಇರುವಂತ ಆ ಈ ಜೀವಿಗಳು ಆ ಸೂಕ್ಷ್ಮ ಪ್ರಪಂಚವಾದ ನರಕದಲ್ಲಿ ಇಷ್ಟು ಕಷ್ಟವನ್ನ ಅನುಭವಿಸ್ತಾರೆ ಹಾಗಂತಾರೆ. ಇದನ್ನ ನಾನು ಹೇಳಿದೆ, ಸೂಕ್ಷ್ಮವಾನ್ ಹೊಟ್ಟೆ ಹಸಿವಾಗತ್ತೆ, ಏನು ಊಟ ಮಾಡಲಿಕ್ಕಿಲ್ಲ, ಕಷ್ಟವನ್ನು ಪಡ್ತಾರೆ. ಆಮೇಲೆ ವೃಕ್ಷ ರಕ್ಷ ರಥಕರ ನಕರ ಕ್ಷುಣ್ಣವೀಶ, ತನ್ನ ಬಾಯಿನಿಂದ ಮತ್ತು ಹಲ್ಲಿನಿಂದ ಮತ್ತು ಈ ನಕದಿಂದ ಬರೀ ಅವರ ಹಿಂಸೆಯನ್ನ ಮಾಡಿ ಅವ್ರನ್ನ ಕಚ್ಚಿ ಅವ್ರನ್ನ ಪರಿಕಿ ಹಿಂಸೆಯನ್ನ ಮಾಡಿ ಮತ್ತಿಷ್ಟು ಅವರು ವಿಕ್ಷೋಭಿತಾಕ್ಷಾನ್ ಆ ಅಂಗಗಳು ಬಂದು ಅಕ್ಷಾನ್ ಅನ್ನ ಕಣ್ಣುಗಳಿಗೆ ಬಂದು ತುಂಬಾ ಕೌರವಾಗಿ ಕಾಣಿಸ್ತಾರೆ. ಮತ್ತು ಪೂಯಾಸಕ್ ಮೂತ್ರವಿಷ್ಟ ಕಿಮಿಕುಲ ಕಲೀಲಿ ಅಂಧಕೂಪೆ ಆಮಗ್ನಾನ್, ಈ ಅಂಧಕೂಪದಲ್ಲಿ ಈ ಅಂಧನ ಮಸು ಎಂಬ ಕತ್ತಲಲ್ಲಿ ಇರುವಂತ ಬಾವಿಯಲ್ಲಿ ಇವರು ವಾಸ ಮಾಡ್ತಾರೆ. ಎಂತ ವಾಸ ಮಾಡ್ತಾರೆ? ಪೂಯಾ ಅಸೃಕ್ ಎಲ್ಲಿ ಬಂದು ಈ ಕೀಬುಗಳು ಮತ್ತು ರಕ್ತ ಅದರಿಂದ ಮೂತ್ರ ಮತ್ತು ಮಲಜಲ ಇರುವಂತಹ ಕ್ರಿಮಿಕುಲ ಕಲೀಲಿ ಅಲ್ಲಿ ಬಂದು ಈ ಕ್ರಿಮಿಗಳು ವಾಸ ಮಾಡುವಂತ ಜಾಗದಲ್ಲಿ ಆ ಕೆಸರಿನಲ್ಲಿ ಇವರು ವಾಸ ಮಾಡ್ತಾರೆ. ಇಲ್ಲಿ ಮುಳುಗೇ ಬಿಡ್ತಾರೆ, ಶುದ್ಧವಾಗಿ ಮುಳುಗೇ ಬಿಡ್ತಾರೆ ಅಂತಾರೆ. ಆಮೇಲೆ ಸುರಮುಖ ಮುಖರೈಹಿ ಪಕ್ಷಿಜಿಹಿ ವಿಕ್ಷತಾನ್ ವಿಕ್ಷತ ಅಂಗಾನ್, ಈ ಪಕ್ಷಿಗಳು ಬಂದು ತನ್ನ ಬಾಯಿಯಿಂದ ಕಚ್ಚಿ ಅವ್ರನ್ನ ಸ್ವಲ್ಪ ಹಿಂಸೆ ಮಾಡ್ತಾರೆ, ಮತ್ತು ಬೈಯಿಂದ ಶಬ್ದ ಮಾಡಿ ಅವ್ರನ್ನ ಇನ್ನೂ ಸ್ವಲ್ಪ ಇಷ್ಟ ಹಿಂಸೆಯನ್ನ ಮಾಡುತ್ತೆ. ಇಷ್ಟು ಕಷ್ಟಗಳನ್ನ ಅವರು ಅನುಭವಿಸ್ತಾರೆ. ಅದು ಮಾತ್ರ ಅಲ್ಲ, ತಕ್ಷಣಾಕ್ಷಿಪ್ತ ಕ್ಷಿಪ್ತ ಶಕ್ತಿ ಆದಿ ಅಸ್ತ್ರವರಾದ ಆರ್ಧಿತಾನ್ ತದ್ವಿಷ, ದ್ವೇಷವನ್ನ ಮಾಡುವವರು ತನ್ನ ವಾಯುದೇವರನ್ನ ದ್ವೇಷ ಮಾಡುವವರು ಕಿಂಕರರು ಬಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ತಕ್ಷಣ ಅವರು ಅಕ್ಷರವನ್ನ ಪ್ರಯೋಗ ಮಾಡಿ ಇನ್ನಿಷ್ಟು ಹಿಂಸೆಯನ್ನ ಕೊಡ್ತಾರೆ. ಅದು ಮಾತ್ರ ಅಲ್ಲ, ವಜ್ರಕಲ್ಪ ಜಳೂಕ, ಜಳೂಕ ಅಂದ್ರೆ ಈ ಜಿಗಣೆ, ಆ ಜಿಗಣೆ ಬಂದು ತನ್ನ ಶರೀರ ಫುಲ್ಲು ಸೇರಿಕೊಂಡು ಆ ರಕ್ತವನ್ನು ಹೀರಿಕೊಂಡು ಬಿಡುತ್ತದೆ. ಸೊ ಆ ಕಷ್ಟವನ್ನು ಅನುಭವಿಸ್ತಾರೆ ಅಂತ ಹೇಳಿ ಈ ಶ್ಲೋಕವನ್ನು ಹೇಳ್ತಾರೆ. ಇದರಲ್ಲಿ ಬಂದು ಫುಲ್ಲು ತೀರ ನರಕದ ವರ್ಣನೆ, ನರಕದಲ್ಲಿ ಏನಾಗತ್ತೆ, ಈ ಸೂಕ್ಷ್ಮ ಶರೀರಕ್ಕೆ ಏನಾಗತ್ತೆ, ಸೂಕ್ಷ್ಮ ರೂಪದಲ್ಲಿ ಇರುವಂತಹ ಈ ಸೂಕ್ಷ್ಮ ಪ್ರಪಂಚವಾದ ಈ ನರಕದಲ್ಲಿ ಇನ್ನೇನು ಕಷ್ಟಗಳು ಪಡ್ತಾರೆ ಎಂಬ ಈ ಶ್ಲೋಕವನ್ನು ಹೇಳಿ ಇದಕ್ಕೆ ಮುಂದಿನ ಶ್ಲೋಕಕ್ಕೆ ಹೋಗ್ತಾರೆ. ಸೊ ವಸ್ತು ನರಕದ ವರ್ಣನೆಯಲ್ಲಿ ಎರಡು ವಿಧವಾದ ಶ್ಲೋಕಗಳು, ಉತ್ತಪ್ತ ಅತ್ಯುತ್ಕಟಿಟ್ಟ ಅಂತ ಹೇಳಿದ್ರು, ಆಮೇಲೆ ವೃಕ್ಷಾಮಾನ್ ವೃಕ್ಷ ರಕ್ಷಾಹತ ಅಂದ್ರು, ಆಮೇಲೆ ಬಂದು ಈ ನಿತ್ಯ ಸಂಸಾರಿಯ ಒಂದು ಶ್ಲೋಕವನ್ನ ಮತ್ತು ಅಲ್ಲಿ ಏನು ಆನಂದವನ್ನು ಅನುಭವಿಸ್ತಾರೆ ಎಂಬುದನ್ನು ಎರಡು ಶ್ಲೋಕದಲ್ಲಿ ಹೇಳಿದರು. ಸೊ ಈ ನರಕದ ಮತ್ತು ಮೋಕ್ಷದ ವರ್ಣನೆ, ನರಕದ ವರ್ಣನೆ ಮತ್ತು ಸ್ವರ್ಗದ ವರ್ಣನೆ ಮತ್ತು ಈ ಸಂಸಾರಗಳಿಗೆ ಸೇರಿ ಆರು ಶ್ಲೋಕದಲ್ಲಿ ಇದನ್ನ ಉಪಸಂಹಾರ ಮಾಡಿ ಮತ್ತು ಮಾತರ್ಮೇ ಮಾತರಿಶ್ವನ್ ಪಿತರದೊಳಗುರು ಭ್ರಾತರಿಷ್ಠಾಬ್ದ ಬಂದೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜನಯಿತ ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣ ಗಣ ಭೃಗತೀಂ ಶಾಶ್ವತೀಂ ಆಶುದೇವ. ಇದಷ್ಟು ಬೇಡ, ಬರೀ ಭಗವಂತನ ಭಕ್ತಿ ಮಾತ್ರ ನಾವು ನೋಡೋಣ, ಇಷ್ಟು ಕಷ್ಟವನ್ನ ಪಟ್ಟು ಅನುಭವಿಸಾದಕ್ಕೆ ಬರೀ ಭಕ್ತಿಯನ್ನ ನೋಡೋಣ ಅಂತ ಹೇಳಿ ಈ ಭಕ್ತಿಯನ್ನ ಬೇಡುವಂತ ಈ ಶ್ಲೋಕ. ಈ ವಾಯುದೇವರತ್ರ ನಮಗೇನು ಬೇಕು, ಬರೀ ಭಕ್ತಿಯನ್ನ ಕೊಡ್ರಿ ವಾಯುದೇವರು ಮತ್ತು ಭಗವಂತನಲ್ಲಿ, ನಮಗೆ ಬೇಕಾದೇನು ಅಂತಂದ್ರೆ ಬರೀ ಭಕ್ತಿ, ಆ ಭಕ್ತಿಯನ್ನ ಕೊಡ್ರಿ ಅಂತ ಹೇಳಿ ಇದನ್ನಲ್ಲಿ ಹೇಳ್ತಾರೆ. ಇದನ್ನ ಹಿನ್ನೆಲೆಯಲ್ಲಿ ನಾನು ಹಿಂದೆ ಹೇಳಿದ್ದೀನಿ, ಮತ್ತೊಂದ್ಸಲ ಅದನ್ನ ಸ್ವಲ್ಪ ನನ್ನಿಂದ ಆದಷ್ಟು ಅದನ್ನ ಡಿಸ್ಕ್ರೈಬ್ ಮಾಡ್ತೀನಿ. ಅದನ್ನ ಇದು ನಾ ಈ ತಿಪಿಕ್ರಮಂಡಿತಾಚಾರ್ಯರು ಬಂದು ತನ್ನ ಆಚಾರ್ಯರಲ್ಲಿ ಬಂದು ಅವರು ಕಟ್ಟ ಅದ್ವೈತಿಯಾಗಿದ್ದವರು, ಅವರು ತನ್ನ ಮನತನವರು ಶಂಕರ ಪಂಡಿತರು ಮತ್ತು ವಾಮನ ಪಂಡಿತರು ಕಲ್ಯಾಣಿ ಇವರೆಲ್ಲ ಬಂದು ಆಚಾರತ್ತಲ್ಲಿ ಬಂದು ಹಿಂದೆಯೇ ಸೇರಿಕೊಂಡಿದ್ರು. ಆದರೂ ಇವರು ಮಾತ್ರ ತಟಸ್ಥರಾಗಿ ಬಂದು ಅವನ್ನ ಬಂದು ದ್ವೇಷ ಮಾಡಿಲ್ಲ ಮತ್ತು ಅವರತ್ತಲ್ಲಿ ಬಂದು ಅವರ ಶಾಸ್ತ್ರವನ್ನ ಬಂದು ಒಪ್ಪಿಲ್ಲ. ಆ ಒಂದು ಸಮಯದಲ್ಲಿ ತುಂಬಾ ದಿನ ಇದ್ರು, 50 ವರ್ಷ ಆದಮೇಲೆ ಆಚಾರ್ಯನವರು ಭೇಟಿಯಾಗಿದ್ದಾರೆ ಫಸ್ಟ್ ಭೇಟಿ. ಅಟ್ಟ ತನಕ ಆಚಾರ್ಯನು 50 ವರ್ಷ ಆಯ್ತು. ಆಗ ಅವರು ಬದ್ರಿ ಹೋಗಿ ಬಂದಿದ್ದಾರೆ ಫಸ್ಟ್ ಮೊದಲು ಸಾಲ ಬಂದು ಬದ್ರಿ ಹೋಗಿ ಬಂದು ವಾಪಸ್ ಬಂದಿದ್ದಾರೆ. ಆಗ ಬಂದು ಕಾಸರಗೋಡೇ ಬಂದಿದ್ದಾರೆ, ಕಾಸರಗೋಡಿನಲ್ಲಿ ಬಂದಿದ್ದಾರೆ. ತನ್ನ ಪುಸ್ತಕಗಳು ತನ್ನ ಗ್ರಂಥಗಳು ಬಂದು ಕಳವಾಯಿ ಹೋಗಿದೆ. ಆಗ ಬಂದು ಆ ರಾಜ ಬಂದು ನರಸಿಂಹ ಭೂಪಾದ ಹೇಳುವಂತ ರಾಜ, ಆ ಜಯಸಿಂಹ ಎಂಬ ರಾಜ ಬಂದು ಆಚಾರ್ಯವು ಪುಸ್ತಕಗಳು ಬಂದು ನಿಮಗೆ ಸಿಗಿದೆ, ನಾನು ನಿಮಗೆ ಕೊಡ್ತೀನಿ, ನೀವೆಲ್ಲ ಬನ್ರಿ, ನೀವು ಬಂದು ನಮ್ಮನ್ನ ಬಂದು ಆಶೀರ್ವಾದ ನಮಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆಹ್ವಾನವನ್ನು ಮಾಡ್ತಾನ. ಆಗ ತ್ರಿಕ್ರಮಟಿಕಾಚಾರ್ಯರು ಬಂದು ಅಲ್ಲಿ ಬಂದು ರಾಜಗುರುವ ಇರ್ತಾರೆ. ರಾಜಗುರುವ ಇದ್ದು ಆಚಾರನ ಒಂದು ಸ್ವಾಗತವನ್ನು ಮಾಡ್ತಾರೆ. ಆಗ ಫಸ್ಟ್ ಭೇಟಿ ಆಗೋತ್ತೆ. ಆಗ ಅಷ್ಟು ತನಕ ಒಂದು ಆಚಾರದಲ್ಲಿ ಬಂದು ಅವರು ಸೇರಿಕೊಳ್ಳೋದನ್ನು ಆಚಾರ ಮೇಲೆ ಬಂದು ತುಂಬಾ ಮರ್ಯಾದೆಯನ್ನು ಇಟ್ಟಿದ್ದರು. ಶಂಕರ ಎಲ್ಲ ತನ್ನ ತುಂಬಾ ಮರ್ಯಾದೆಯನ್ನು ಇಟ್ಟಿದ್ದರು. ಆ ಒಂದು ಶ್ಲೋಕವನ್ನು ಹೇಳ್ತಾರೆ, ಸುಸುಂದರಿ ಭುಜನತಾ ಪರಿರಂಭಿನಿ ಭೂಹು ಪೌರಂದರಿ ಭಜತಿಯಂ ಭಜತಾಂ ಭುಜಿಷ್ಯ ಆನಂದ ತೀರ್ಥ ಭಗವತ್ ಪದವದ್ಬರೇಣು ಸ್ವಾನಂದತೋ ಭಜತೆ ಜಯಸಿಂಹ ಭೂಪ ಸ್ವಾನಂದತೋ ಭವತೆ ಭವತು ತೇ ಜಯಸಿಂಹ ಭೂಪ ಹಂಗಂಬ ಒಂದು ಶ್ಲೋಕದಲ್ಲಿ ಬಂದು ಆಚಾರ್ಯರನ್ನು ಬಂದು ಸ್ವಾಗತ ಮಾಡ್ತಾರೆ. ಸ್ವಾಗತ ಮಾಡಾವಳೇ ಗೊತ್ತಾಗತ್ತೆ ಈ ಸ್ವಾಗತ, ಈ ಶ್ಲೋಕವನ್ನು ನೋಡೇ ಗೊತ್ತಾಗತ್ತೆ ಅವ್ರು ಎಷ್ಟು ಆಚಾರ ಮೇಲೆ ಬಂದು ಎಷ್ಟು ಭಕ್ತಿ ಇತ್ತು, ಎಷ್ಟು ಒಂದು ಮರ್ಯಾದೆ ಇತ್ತು ಎಂಬುದನ್ನ ಈ ಶ್ಲೋಕವೇ ಶ್ಲೋಕ ಹೇಳ್ಬಿಡುತ್ತೆ. ಸ್ವಸುಂದರಿ ಭಜನತಾ ಪರಿರಂಭನಿ ಭೂಹು ಬೌರಂದರಿ ಭಜತಿಯಂ ಭಜತಾಂಬುಜಿಷ್ಯ ಈ ಪಾದ ಪದ್ಮ ರೇಣುವನ್ನ ಯಾರು ಭಜನೆ ಮಾಡ್ತಾರೆಯೋ ಅವರು ಅವರಿಗೆ ಇಂದ್ರ ಪದವಿಯೂ ನಗಣ್ಯ, ಇಂದ್ರ ಪದವಿ ಸುಲಭ ಸುಲಭ ಗ್ರಾಹ್ಯ. ಈ ಪಾದ ಪದ್ಮ ಈ ಆಚಾರ್ಯರ ಪದ್ಮ ಪಾದ ಪದ್ಮವನ್ನ ಪದ್ಮ ಪಾದ ಪದ್ಮದ ರೇಣುವನ್ನ ಆ ಧೂಳಿಯನ್ನ ಹಿನ್ನೆಲೆ ಹೇಳ್ತಾರಲ್ಲ ಪಾಂಸವಸ್ಮಾನ್ ಪುನಂತು ಅಸ್ಮಾನ್ ಪುನಂತು ಪಾಂಸವಹ ಅಸ್ಮಾನ್ ಪುನಂತು ಅಂತ ಹೇಳಿ ಹೇಳಿದ್ದಾರೆ ಮೂರನೇ ನಾಲ್ಕನೇ ಶ್ಲೋಕದಲ್ಲಿ. ಅದನ್ನೇ ಹೇಳ್ತಾರೆ ಇಲ್ಲಿ, ಯಾರು ಈ ಪಾದ ಪದ್ಮ ರೇಣುವನ್ನ ಭಜನೆ ಮಾಡ್ತಾರೆಯೋ ಆರಾಧನೆ ಮಾಡ್ತಾರೆಯೋ ಅವರಿಗೆ ಇಂದ್ರ ಪದವಿಯೂ ನಗಣ್ಯ, ಇಂದ್ರ ಪದವಿಯೂ ಸುಲಭ ಗ್ರಾಹ್ಯ. ಅಂತಹ ಪಾದ ಪದ್ಮವನ್ನ ಕೊಡುವಂತ ಆ ರೇಣು ಆ ಪಾದ ಪದ್ಮದ ಸ್ಪರ್ಶ ನಿನ್ನ ರಾಜ್ಯದಲ್ಲಿ ಆಗಿದೆ, ನೀನು ಬಂದು ನಿಂಗೆ ಇದಕ್ಕಿಂತ ಬೇರೆ ಏನು ಬೇಡ, ನಿಂಗೆಲ್ಲ ಸಿಗಿತಪ್ಪ ಅಂತಾರೆ. ಸೊ ಆನಂದ ತೀರ್ಥ ಭಗವತ್ ಪದಪದ್ಮ ರೇಣು ಸ್ವಾನಂದತೋ ಭಜತತೇ ಭವತು ದೇ ಜಯಸಿಂಹ ಭೂಪ. ಹೇ ಭೂಪ ಹೇ ಜಯಸಿಂಹ, ನಿಂಗೆ ಏನ್ ಬೇಕೋ ಅದು ಸಿಗಿಬಿಡ್ತು. ಇಂದ್ರ ಪದವಿ ಕೊಡತಕ್ಕಂತ ಈ ಪಾದ ರೇಣು ನಿನ್ನ ರಾಜ್ಯಕ್ಕೆ ಬಂದು ಸ್ಪರ್ಶ ಆಗಿದೆ. ಸೊ ನಿಂಗೆ ಎಲ್ಲಾನೇ ಸಿಗಿಬಿಡ್ತು, ನಿಂಗೆ ಏನು ಸ್ವಾನಂದ ಸ್ವಾನಂದ ಅಂತಾರೆ. ಸ್ವಾನಂದ ಅಂದ್ರೆ ಸ್ವರೂಪದ ಆನಂದ, ಮೋಕ್ಷವೇ ಆಯ್ತಪ್ಪ ನಿಂಗೆ, ಬರೀ ಆನಂದ ಸಿಗೋದಿಲ್ಲ. ಈಗೇನ್ ನಾವು ಆನಂದ ಅನುಭವಿಸಿದ್ದೀವೋ ಅದು ಆನಂದವೇ ಇಲ್ಲ, ನೋಡಿದಿವಿಲ್ಲ ಅಸ್ತಪ್ರಾಯ ಆನಂದ. ಆ ಆನಂದ ಬಂದು ಅಸ್ತಪ್ರಾಯ ಆನಂದ, ಅದು ಆನಂದ ಅಂತ ಕಾಣಿಸ್ತೇ ಆನಂದ ಅನುಭವಿಸಲಿಕ್ಕೆ ನಾವು ಆಗೋದೇ ಇಲ್ಲ. ಇದು ಹಾಗಲ್ಲ, ಸ್ವಾನಂದ ನಿಂಗೆ ಮೋಕ್ಷವನ್ನೇ ಕೊಡ್ತಕ್ಕಂತ ಪಾದ ರೇಣು ಪಾದ ಧೂಳು ನಿಂಗೆ ಬಂದು ನಿನ್ನ ರಾಜ್ಯದಲ್ಲಿ ಬಂದುಬಿಟ್ಟಿತು, ಬಂದುಬಿಟ್ಟಿದೆ, ಅದು ಸ್ಪರ್ಶನ ಆಗಿಬಿಟ್ಟಿದೆ. ಸೊ ನಿಂಗೆ ಏನ್ ಬೇಕು ಇದಕ್ಕಿಂತ, ಸ್ವಾನಂದ ನಿಂಗೆ ಮೋಕ್ಷವೇ ಆಯ್ತಪ್ಪ ಅಂತಂದು ಈಗ ಕಟ್ಟಾ ಅದ್ವೈತಿ ಅವರು. ಕಟ್ಟಾ ಅದ್ವೈತಿ ಅಂದ್ರೆ ಆಚಾರನ ಬಂದು ಅದು ಅಷ್ಟು ದೋಡ ಪಂಡಿತರು, ಪ್ರಚಂಡ ಪಂಡಿತರು ಅಂತಾರೆ ಸುಮಧ್ವಜಯದಲ್ಲಿ. ಅವರಂತ ಪಂಡಿತರು ಆ ಕಾಲದಲ್ಲಿ ಸಿಗೋದು ಕಷ್ಟ. ಅವರು ಅಷ್ಟು ಒಂದು ಹೆಮ್ಮೆಯಿಂದ ನಡಿಬೇಕುತ್ತೆ, ಅಷ್ಟು ತಲಗರ್ವದಿಂದ ಇರಬೇಕುತ್ತೆ. ಅಂದ್ರೆ ಅವ್ರ ತಲಗರ್ವದಿಂದ ಉತ್ತಿ ನಿಂತಿದ್ದಲ್ಲತೆ. ಅದಕ್ಕೆ ಅಂತ ಈ ಸ್ವಾಗತ ನೋಡೋದೇ ಗೊತ್ತಾಗ್ತದೆ ನೋಡ್ರಿ, ಅವರು ಎಷ್ಟು ಅವರ ಆಚಾರ ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ರು. ಹಾಗಂತ ಹೇಳಿ ನೋಡಿಲ್ಲ, ಬರೀ ಈ ಗ್ರಂಥಗಳು ಅವ್ರ ಮನೆಯಲ್ಲೇ ಇತ್ತು. ಶಂಕರ ಪಂಡಿತರು ಬಂದು ಅವರು ಗ್ರಂಥಪಾಲಕರು ಆಗಲೇ ಅವ್ರಿಗೆ ಆಗುತ್ತೆ, ನಮ್ಮ ಮನೆಯಲ್ಲೇ ಇತ್ತಲ್ಲಪ್ಪ ಈ ಗ್ರಂಥ, ಈ ಗ್ರಂಥ ನಾವು ಒಂದು ದಿನ ನೋಡಿದ್ದಲ್ಲ. ಹಾಗಂತ ಅವ್ರಿಗೆ ಅನಿಸ್ತೆ, ಮುಂದೆ ಬಂದು ಅವರು ವಾದ ಮಾಡೋಳೆ ಹೇಳ್ತಾರೆ. ಸೊ ಆ ಗ್ರಂಥಗಳು ಅಷ್ಟು ಅವ್ರ ಮನೆಯಲ್ಲೇ ಇತ್ತು. ಶಂಕರ ಪಂಡಿತರು ಅವ್ರ ತಮ್ಮ, ಅವ್ರ ತಮ್ಮ ಅಷ್ಟು ಅವರು ಗ್ರಂಥಪಾಲಕರು, ಅವ್ರ ಮನೆಯಲ್ಲೇ ಇದ್ದು ಆದ್ರೂ ಇದನ್ನ ಅವರು ಸ್ಪರ್ಶವೇ ಮಾಡಿಲ್ಲ, ಮುಟ್ಟೇ ಇಲ್ಲ. ಸೊ ಅಂತ ಒಂದು ಶ್ಲೋಕದಿಂದ ಹೇಳಿ ನರಸಿಂಹ ಅದು ಆಚಾರನ ಒಂದು ಸ್ವಾಗತ ಮಾಡ್ತಾರೆ. ಆ ಸ್ವಾಗತ ಮಾಡೋಲೆ ಗೊತ್ತಾಗ್ತಾ ನಿಮಗೆ ಎಷ್ಟು ಅವರಿಗೆ ಅಭಿಮಾನ ಇದೆ ಅಂತ ಹೇಳಿ ಆಮೇಲೆ ಮುಂದ ಅದನ್ನ ವಾದವನ್ನು ಮಾಡ್ತಾರೆ. ಏಳು ಎಂಟು ದಿನ ವಾದವನ್ನ ಮಾಡಿ ಆ ವಾದದಲ್ಲಿ ಒಂದು ಸೋತು ಅಂದ್ರೆ ಅವ್ರಿಗೆ ಅನಿಸ್ತೆ ನಾನು ಗೆದ್ದೆ ಅಂತ ಅನಿಸ್ತೆ. ಆಚಾರ್ಯ ಶಿಷ್ಯರಾಗಿ ನಾನು ಗೆದ್ದೆ, ನಾನು ಸೋತನು ಆಚಾರ್ಯ ಕೃಷ್ಣರಾಗಿ ಶಿಷ್ಯರಾಗಿ ಗೆದ್ದೆ ಹಂಗದಂತಾರೆ. ನಂಗೆ ಸಂಶಯ ಎಲ್ಲ ಪರಿಹಾರ ಆಯ್ತು, ಇನ್ನೇನು ನಂಗೆ ಬೇಕು? ಆಚಾರ ಅಷ್ಟು ಸಂವಹ ನನ್ನ ಸಂಶಯ ಏನಿತ್ತು ಅಷ್ಟು ಪರಿಹಾರ ಮಾಡಿಬಿಟ್ರು, ನಂಗೆ ಇನ್ನೂ ಏನು ಬೇಕು ಈ ಜೀವನದಲ್ಲಿ ಏನು ಬೇಕು? ಹಾಗಂತ ಹೇಳಿ ನಂಗೆ ಏನು ಬೇಡ, ನಂಗೆ ಭಕ್ತಿಯನ್ನ ಕೊಡ್ರಿ ಹಾಗಂತ ಹೇಳಿ ಮಾತರ್ಮೇ ಮಾತರಿಶ್ವನ್ ಪಿತರ ತೊಲಗುರೋ ಭ್ರಾತರಿಷ್ಠಾದ್ದ ಬಂದು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತ ಜನ್ಮವೃತ್ಯಾಮಯಾನ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿನ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭೃಗತೀಂ ಶಾಶ್ವತೀಂ ವಾಸುದೇವ ಹಾಗಂತ ಹೇಳಿ ಈ ಶ್ಲೋಕವನ್ನ ಈ ಶ್ಲೋಕದ ಹಿನ್ನೆಲೆಯನ್ನು ನಿಮಗೆ ಹೇಳಿದ್ದೀನಿ. ಸೊ ಅವರು ನಂಗೆ ಏನು ಬೇಡ, ಭಕ್ತಿ ಮಾತ್ರ ಕೊಡ್ರಿ, ಆ ಭಕ್ತಿಯನ್ನ ಬಂದು ಶಾಶ್ವತವಾಗಿ ಕೊಡ್ರಿ ತುಂಬಾ ಈ ಶ್ಲೋಕನ ಹೇಳ್ತಾರೆ. ಇಲ್ಲಿ ಬಂದು ಈ ಶ್ಲೋಕವನ್ನ ನೋಡಿಬಿಡೋಣ. ಹೇ ಓ ಮಾತಃ ಪಿತಃ, ಹೇ ತಾಯಿ ಮತ್ತು ತಂದೆ, ನೀನೇ ತಾಯಿ ನೀನೇ ತಂದೆ, ಹೇ ಮಾತ ಓ ಮಾತಃ ಮತ್ತು ಪಿತಃ, ತ್ವಮೇವ ಮಾತಾ ಚ ಪಿತಾತ್ವಮೇವ ಅಂತೀವಿಲ್ಲ, ನೀಯೇ ತಾಯಿ ನೀನೇ ತಂದೆ, ಮಾತಃ ಪಿತಃ ನೀನೇ, ಮಾತರಿಶ್ವನ್ ಮಾತರಿಶ್ವಂದ್ರ ಗುಹಾ ಸಂತಂ ಮಾತರಿಶ್ವ ಮತಾಯತಿ, ಇದು ಇದನ್ನಲ್ಲಿ ಬರ್ತದೆ, ಬಲಿತ ಸೂಕ್ತದಲ್ಲಿ ಬರ್ತದೆ. ಮಾತರಿಶ್ವನ್ ಮಾತರಹ ಮಾತಾ ಮಾತರಹ ಅಂದ್ರೆ ಈ ಆಕಾಶಕ್ಕೆ ಬಂದು ಮಾತರಹ ಅಂತೀವಿ. ಮಾತರಿಶ್ವನ್ ಶ್ವನ್ ಶ್ವಯತೆ ಮಾತರಿ ಅಂದ್ರೆ ಆಕಾಶ, ಆಕಾಶದಲ್ಲಿ ಶ್ವಯತೆ ಸಂಚರಿಸುವವನು, ಗಾಳಿ ಆಕಾಶದಲ್ಲಿ ಸಂಚರಿಸುತ್ತೆ. ಸೊ ವಾಯುದೇವರು ಆಕಾಶದಲ್ಲಿ ಸಂಚರಿಸುವವರು, ಹಾಗಂಬಾದಿ ಸ್ಥೂಲವಾದ ಅರ್ಥ. ಇದರಲ್ಲಿ ಸೂಕ್ಷ್ಮವಾದ ಅರ್ಥ ನೋಡಿದರೆ ಮಾತರಿ ಮಾತಾ, ಮಾತ ಅಂದ್ರೆ ಮಾತುಗಳು, ಮಾತುಗಳು ಅಂದ್ರೆ ವೇದವಾಣಿ, ಈ ವೇದದ ಮಾತುಗಳು, ಶಬ್ದ ಪ್ರಪಂಚ, ಶಬ್ದ ಪ್ರಪಂಚ ಇದಕ್ಕೆಲ್ಲ ಮಾತಾ ಈ ಮಾತರಿಶ್ವನ್. ಅದರಲ್ಲಿ ಬಂದು ಶ್ವಯತೆ, ಅದನಲ್ಲಿ ಬಂದು ಸದಾ ಚಿಂತನೆಯನ್ನ ಮಾಡಿ ವೇದವಾಣಿಯಲ್ಲಿ ವೇದದಲ್ಲಿ ಸದಾ ಬಂದು ಅರ್ಥವನ್ನ ತಿಳ್ಕೊಂಡು ಅದರಲ್ಲಿ ಭಗವಂತನ ತಿಳಿದವರು ತರ್ಥ. ವೇದದಲ್ಲಿ ಸದಾ ಸಂಚರಿಸಿ ಭಗವಂತನ ಚೆನ್ನಾಗಿ ತಿಳಿದವರು ತರ್ಥ ಮಾತರಿಶ್ವನ್. ಮತ್ತು ಜಗನ್ ನಿರ್ಮಾತನಾದ ಭಗವಂತನಲ್ಲಿ ಶ್ವಯತೆ ಸದಾ ಸಂಚರಿಸುವವರು, ಸದಾ ಭಗವಂತನ ಚಿಂತೆ ಮಾಡುವವರು ಮಾತರಿ ಅಂದ್ರೆ ಜಗನ್ ನಿರ್ಮಾತನಾದ ಭಗವಂತನಲ್ಲಿ ಸದಾ ಶ್ವಯತೆ ಸಂಚರಿಸಿ ಅದರಲ್ಲಿ ಭಗವಂತನಲ್ಲಿ ಪೂರ್ಣವಾಗಿ ಭಗವಂತನೇ ಸದಾ ಚಿಂತನೆ ಮಾಡುವವರು ಹಂಗದನ್ನು ಅರ್ಥ. ಸೊ ಮಾತರಿಶ್ವನ್ ಈ ಮೂರು, ಮಾತರಿ ಅಂದ್ರೆ ಒಂದು ಆಕಾಶ, ಆಕಾಶದಲ್ಲಿ ಸಂಚರಿಸುವವರು, ಮತ್ತು ಈ ಮಾತರ ಮಾತಾ ಅಂದ್ರೆ ಮಾತುಗಳು, ವೇದವಾಣಿಗಳು ಅದನಲ್ಲಿ ಶ್ವಯತೆ ಸಂಚರಿಸಿ ಭಗವನ್ನ ಚೆನ್ನಾಗಿ ತಿಳಿದವರು, ಭಗವನ್ ಅದನಲ್ಲಿ ವೇದದಲ್ಲಿ ಸದಾ ಚಿಂತರಿಸಿ ಅದನ್ನ ಅರ್ಥನವನ್ನ ಚೆನ್ನಾಗಿ ತಿಳಿದವರು ತರ್ಥ. ಮತ್ತು ಜಗನ್ಮಿಂದರ್ಮಾತನಾದ ಭಗವಂತನಲ್ಲಿ ಸದಾ ಶ್ವಯತೆ ಸದಾ ಸಂಚರಿಸಿ ಭಗವಂತನನ್ನ ಬಂದು ಯಾವಾಗ ಬಂದು ಸ್ಮರಣೆ ಮಾಡುವವರು, ಆರಾಧನೆ ಮಾಡುವವರು, ಪೂಜೆ ಮಾಡುವವರು ತರ್ಥ. ಸೊ ಮಾತರಿಶ್ವನ್, ಹೇ ಮಾತರಿಶ್ವನ್, ನೀನೇ ತಾಯಿ ನೀನೇ ತಂದೆ. ಸೊ ಮಾತರಿಶ್ವನ್ ಮಾತನ್ಮೇ ಮಾತರಿಶ್ವನ್. ಆಮೇಲೆ ಬಂದು ಮತ್ತೊಂದರ ಮಾತರಿಶ್ವನ್ ಪಿತರ ತುಲ ಗುರು ಅತುಲ ಗುರು ಅತುಲ ಗುರು ಸಾಟಿ ಇಲ್ಲದ ಗುರುವೇ ಅಂತಂತಾರೆ. ಗುರು ಅಂತಂತಾರೆ, ನೀನೇ ತಾಯಿ ನೀನೇ ತಂದೆ ಮತ್ತು ನೀನೇ ಗುರು. ಯಾಕಂದ್ರೆ ಹರಿರೇವ ಬರೋ ಹರಿರೇವ ಗುರೋ ಹರಿರೇವ ಜಗತ್ ಪಿತೃ ಮಾತೃಗತಿ. ಆಚಾರ್ಯರು ಹೇಳ್ತಾರೆ ನಂಗ ತಾಯಿ ತಂದೆ ಭಗವಂತನೇ ತಾಯಿ ತಂದೆ ಅಂತಾರೆ. ಇವರಂತಾರೆ ಆಚಾರ್ಯ ನಂಗ ತಾಯಿ ತಂದೆ ಅಂತಾರೆ. ಯಾಕಂದ್ರೆ ಆಚಾರ್ಯ ಭಗವಂತ, ನೀವು ನನಗೆ ಆಚಾರ್ಯ ಭಗವಂತ. ಸೊ ನನ್ನ ಬಂದು ಗುರುಗಳೇ, ನನ್ನ ದೇವರನ್ನ ತೋರಿಸಿಕೊಟ್ಟವರು ನೀನು, ನೀವು ಅದಕ್ಕೆ ನೀವೇ ತಾಯಿ ನೀನೇ ತಂದೆ ಅಂತಾರೆ. ಮತ್ತು ಇನ್ನು ದಂಡಿ ಅರ್ಥಗಳು ಇದೆ. ಸೊ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ. ಆಚಾರ್ಯ ಬಂದು ನೀವು ದೇವರು, ದೇವರೇ ಬಂದು ತಾಯಿ ತಂದೆ. ನಂಗ ದೇವರನ್ನ ತೋರಿಸಿದ ನೀವೇ ನಂಗ ತಾಯಿ ತಂದೆ. ಸೊ ಅದೊಂದು ಗುರು ಮತ್ತು ಗುರುಗಳು. ಸೊ ಗುರು ಸಾಟಿ ಇಲ್ಲದ ಗುರು, ಯಾಕಂದ್ರೆ ಜ್ಞಾನವನ್ನ ಕೊಟ್ಟವರು, ಮೋಕ್ಷ ರೂಪವಾದ ಜ್ಞಾನವನ್ನ ಕೊಟ್ಟವರು, ಅದಕ್ಕೋಸ್ಕರ ನೀವು ಸಾಟಿ ಇಲ್ಲದ ಗುರು. ಸೊ ಹರಿದೇವ ಗುರು ಹರಿದು ಮಾತರ್ಮೇ ಮಾತರಿಶ್ವನ್ ಪಿತರದೊಳ ಗುರು ಭ್ರಾತಃ ಅಂತಾರೆ. ಭ್ರಾತಃ ಅಂದ್ರೆ ತಾಯಿ, ಅನ್ನನೇ ತಂದೆ ಹಿರಿಯನ್ನಾದಂತೀವಿಲ್ಲ. ಭ್ರಾತಃ ಪ್ರಾತಿಷ್ಠಾಬ್ದ ಬಂದು, ಯಾಕಂದ್ರೆ ಬ್ರಹ್ಮರೂಪದಲ್ಲಿ ನನ್ನ ಸೃಷ್ಟಿ ಮಾಡಿದಿ, ನೀನು ತಾಯಿ ತಂದೆ. ಬ್ರಹ್ಮ ಭಗವಂತನೇ ಎಲ್ಲರೂ ನಾವು ಮಕ್ಕಳು. ಸೊ ನೀನು ಹಿರಿಯನ್ನ, ನೀನು ದೊಡ್ಡ ಮಗ, ನಾನು ತಮ್ಮ ಕೊನೆಯವ. ಸೊ ನಂಗ ನೀ ಹಿರಿಯನ್ನ. ಸೊ ಬ್ರಹ್ಮರೂಪದಲ್ಲಿ ಸೃಷ್ಟಿ ಮಾಡಿ ನೀ ನನಗೆ ತಾಯಿ ತಂದೆಯಾಗಿದ್ದಿ. ಸೊ ಮಾತಃ ಪಿತಃ ಅಂತಾರೆ. ಮತ್ತು ಬ್ರಹ್ಮ ಭಗವಂತನೆಯ ಮಕ್ಕಳು ಎಲ್ಲರೂ ನಾವೆಲ್ಲ ಮಕ್ಕಳು. ಅದಕ್ಕೆ ನೀವು ದೊಡ್ಡ, ನೀ ದೊಡ್ಡವ, ನೀನು ಅಷ್ಟು ಹುಟ್ಟಿದವ, ಮುಂದೆ ಹುಟ್ಟಿದವ, ನಾನು ಕೊನೆಯವ. ಸೊ ಅದಕ್ಕೋದ್ರೆ ನೀನು ಬ್ರಹ್ಮರೂಪದಲ್ಲಿ ತಾಯಿ ತಂದೆ ಮತ್ತು ಬ್ರಹ್ಮರೂಪ ನೀನೇ ಬ್ರಹ್ಮ. ಅದಕ್ಕೋದ್ರೆ ನೀನೇ ಬಂದು ನಂಗೆ ಹಿರಿಯನ್ನ. ಸೊ ಮಾತರ್ಮೇ ಮಾತರಿಶ್ವನ್ ಪಿತರದೊಳಗುರು ಭ್ರಾತಃ ಇಷ್ಟ ಆಪ್ತ ಬಂದು, ಇಷ್ಟ ಆಪ್ತ ಬಂದು ಅಂದ್ರೆ ಇಷ್ಟ ಅಂದ್ರೆ ನಂಗೆ ತುಂಬಾ ಪ್ರೀತಿಯಾದವ. ಆಪ್ತ ಬಂದು, ಆಪ್ತ ಇಷ್ಟ ಅಂದ್ರೆ ಮಿತ್ರಾಂಬ ಒಂದು ಇದನ್ನಲ್ಲಿ ಹೇಳ್ತಾರೆ. ಇಷ್ಟ ಆಪ್ತ ಬಂದು, ಆಪ್ತ ಆಪ್ತ ಅಂದ್ರೆ ನಂಗೆ ನಮಗೆ ಯಾರು ಬಂದು ಆಪ್ತರು ಅಂತಂದ್ರೆ ನಾವು ಹೇಳಿದನ್ನ ಬಂದು ಯಾರು ಸ್ವಲ್ಪನು ಬಂದು ಸಂಶಯ ಪಡೋದಿಲ್ವೋ ಅವರ ಆಪ್ತ ತಂತೀವಿ. ಸೊ ಇವರಂತಾರೆ ಆಪ್ತ ಬಂದು ಆಪ್ತ ತಂತಾರೆ. ಯಾಕಂದ್ರೆ ಇದಕ್ಕೆ ಆಪ್ತ ಹೇಳ್ತಾರೆ ಅಂದ್ರೆ ಇದರಲ್ಲಿ ಒಂದು ಸ್ಫೂರ್ತಿ ಇದೆ. ಸೊ ಆಚಾರ್ಯರು ಬಂದು ತನ್ನ ಗ್ರಂಥಗಳಲ್ಲಿ ಹೇಳಿಕೊಳ್ಳುತ್ತಾರೆ, ಒಂದೊಂದು ಹೇಳಿ ಅದಕ್ಕೆ ಪ್ರಮಾಣವಾಗಿ ಸ್ಕಾಂದೆ ಸ್ವಚ್ಛೋತ್ತಮ್ ಸ್ಕಾಂದೆ ಗಾರುಡೆ ಪಾರ್ಶ್ವ ಹಂಗದಂತಾರೆ. ಒಂದೊಂದು ಸಲ ಇವರಂತಾರೆ ನೀವು ಹೇಳಿಬಿಟ್ರೆ ನಮಗೆ ಸಾಕು, ನೀವೆದಕ್ಕೆ ಇನ್ನೊಂದು ಗ್ರಂಥವನ್ನ ರೆಫರ್ ಮಾಡ್ತೀರಿ, ನೀವು ಇನ್ನೊಂದು ಸಲಲ್ಲಿ ಹೇಳಿದತೆ ನನಗೆ ಹೇಳ್ತೀರಿ. ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣ, ನೀವೇ ಪ್ರಮಾಣ ನನಗೆ. ನೀವು ಒಂದು ಗ್ರಂಥವನ್ನ ರೆಫರ್ ಮಾಡಿ ಅಲ್ಲಿ ಅದು ಹೇಳಿದೆ, ಅದಕ್ಕೋಸ್ಕರ ಇದನ್ನ ಹೀಗೆ ತಗೊಂಡ ರೀತಿ ಹೇಳಬೇಡ, ನೀವು ಹೇಳಿಬಿಟ್ರೆ ನನಗೆ ಸಾಕಾಯ್ತಲ್ಲ. ಸೂಕ್ತಾರ್ಥೆ ಸ್ವಯಮೇವ ಪ್ರಮಾಣ, ನೀವೇ ಪ್ರಮಾಣ ನಮಗೆ. ಸೊ ಅಷ್ಟು ಆಪ್ತರು, ನೀವು ಹೇಳಿಬಿಟ್ರೆ ಸಾಕು ನನಗೆ, ನಾನು ಅದನ್ನ ತಪ್ಪದೆ ನಾನು ಬಂದು ಅದನ್ನ ಮುಂದುವರಿತೀನಿ. ಸೊ ನಮಗೆ ಬಂದು ನೀವು ಇಲ್ಲಿದೆ ಅಲ್ಲಿದೆ ಅಂತ ನಮ್ಗೆ ಯಾವಕ್ಕೆ ಹೇಳ್ತೀರಿ, ನೀವು ಹೇಳಲೇ ಬೇಡಲ್ಲ, ನೀವು ಆಪ್ತರ ಆಯ್ತಲ್ಲ ನನಗೆ, ನೀವು ಏನು ಹೇಳಿದ್ರು ನಾವು ಹೋಗಿ ಗ್ರಂಥವನ್ನು ಯಾವ ಗ್ರಂಥವನ್ನು ರೆಫರ್ ಮಾಡಬೇಡ, ನೀವು ಹೇಳಿಬಿಟ್ರೆ ನಮಗೆ ಸಾಕು. ಸೊ ಅಷ್ಟು ಆಪ್ತರು ಅಂತಾರೆ. ಆಪ್ತ ಬಂದು ನೀವೇ ಎಲ್ಲ ಬಂಧುಗಳು, ಯಾಕಂದ್ರೆ ನೀವೇ ತಾಯಿ, ನೀವೇ ತಂದೆ, ನೀವೇ ಗುರುಗಳು, ನೀವೇ ಭ್ರಾತಃ, ಆಮೇಲೆ ನೀವೇ ಮಿತ್ರ ಅಂತ ಹೇಳಿ ಆಯ್ತು. ಅದಕ್ಕೆ ಮೇಲೆ ನಿನ್ನಗೆ ಮೇಲೆ ನನಗೇನಪ್ಪ ಬಂಧು ಇದೆ. ಸೊ ಆಪ್ತ ಬಂದು ಸ್ವಾಮಿನ್ ಸರ್ವಾಂತರಾತ್ಮನ್, ಆಪ್ತ ಬಂಧು ಮಾತ್ರ ಅಲ್ಲ ಸ್ವಾಮಿ, ನೀನೇ ನನಗೆ ಸ್ವಾಮಿಯೋ, ನೀನೇ ಸ್ವಾಮಿ ಅಂದ್ರೆ ಇಲ್ಲಿ ಜ್ಞಾನ ಸ್ವರೂಪ ತಂದುಟ್ಟು ಸ್ವಾಮಿನ್ ಅಂತಾರೆ. ಸರ್ವಾಂತರಾತ್ಮನ್, ಎಲ್ಲಾರೇ ಅಂತರಾತ್ಮನಾಗಿದ್ದಿ, ಎಲ್ಲಾ ಜೀವನದಲ್ಲಿ ಜೀವವನ್ನ ನಡೆಸ್ತಾ ಇತ್ತಿ, ಅಂತರಾತ್ಮನ್ ನಮ್ಮ ಒಳಗೆ ಪ್ರವೇಶವನ್ನ ಮಾಡಿ ನಮ್ಮ ಜೀವವನ್ನ ಬಂದು ನೀನು ನಡೆಸ್ತಾ ಇದ್ದಿ ಜೀವನ ಅಂತರಾತ್ಮನ್. ಅಜರ ಜರಹಿತ ಜನ್ಮ ಮೃತ್ಯಾಮಯಾನಾಂ ಅಜರ, ಅಜರ ಅಂತಾರೆ. ಅಜರ ಅಂದ್ರೆ ನಿಮಗೆ ಬಂದು ಮುಪ್ಪು ಇಲ್ಲ, ಸಾವು ಇಲ್ಲ, ಅಜರ ನಿಮಗೆ ಸಾವು ಇಲ್ಲ. ಮತ್ತು ಜರಹಿತ ಜನ್ಮ ಮೃತ್ಯು ಆಮಯಾನಾಂ, ಆಮಯಾನಾಂ ಜರಹಿತ, ಅಜರ ಜರಹಿತ. ಈಗ ಅಜರ ಅಂದ್ರು ಮುಪ್ಪು ಇಲ್ಲ, ನಿಮಗೆ ಸಾವು ಇಲ್ಲ. ಯಾಕಂದ್ರೆ ಈಗ ವಾಯು ಎಲ್ಲಾ ದೇವತೆಗಳಿಗೆ ಬಂದು ಮುಪ್ಪು ಇಲ್ಲ ಸಾವು ಇಲ್ಲ ಅಂತಂದ್ರೆ, ಯಾಕಂದ್ರೆ ಅಜರಹ ಅಮರಹ ಅಸ್ವಪ್ನಾಹ ಅಂತಂದ್ಬಿಟ್ಟು ದೇವತೆಗಳಿಗೆ ಹೇಳ್ತೀವಿ. ಇದು ಮುಖ್ಯವಾಗಿ ಬಂದು ವಾಯುದೇವರಿಗೆ ಬಂದು ಅನ್ವಯ ಆಗುತ್ತೆ. ಯಾಕಂದ್ರೆ ಪ್ರಳಯ ಕಾಲದಲ್ಲಿ ಬಂದು ಇತರ ದೇವತೆಗಳಿಗೆ ಯಾವ ವಿಧವಾದ ಒಂದು ಕಾರ್ಯವನ್ನಿಲ್ಲ, ಕ್ರಿಯಾ ಏನೂ ಇಲ್ಲ. ಬಟ್ ವಾಯುದೇವರು ಬಂದು ಪ್ರಳಯದಲ್ಲಿಯೂ ಬಂದು ನಮ್ಮನ್ನ ಉಸಿರಾಡಿಸ್ತಾರೆ. ಪ್ರಳಯೇಪಿ ಪ್ರತಿಭಾದಿ ಪರಾವರಹ ಅಂತ ಹೇಳಿ ಅಲ್ಲಿನ ಬಂದು ನಮ್ಮನ್ನ ಉಸಿರಾಡಿಸ್ತಾರೆ. ಪ್ರಳಯದಲ್ಲಿ ಬಂದು ನಾವೆಲ್ಲ ಉದರದಲ್ಲಿ ಇರುವವಳೆ ನಮ್ಮನ್ನ ಉಸಿರಾಡಿಸುವವರು ವಾಯುದೇವರು. ನಾವು ಪ್ರಳಯದಲ್ಲಿ ಒಳಗೆ ಇದ್ರೂ ನಾವೇನು ಉಸಿರು ಬಿಡೋದಿಲ್ಲ, ನಾವು ಯಾವಾಗ ಇರ್ತೀವಿ ಹೊರತಾಗಿ ನಮ್ಮ ಉಸಿರಾಡಿದವರು ಬಂದು ವಾಯುದೇವರು. ಸೊ ಪ್ರಳಯೇಪಿ ಪ್ರತಿಭಾದಿ ಪರಾವರಹ ಅಂದ್ಬಿಟ್ಟು ಸೊ ಅವರಿಗೆ ಮುಂದೆ ಆಗಲು ಬಂದು ನಮ್ಮನ್ನು ಉಸಿರಾಡಿಸ್ತಾರೆ. ಸೊ ಮುಖ್ಯವಾಗಿ ಇದು ಅನ್ವಯ ಬಂದು ವಾಯುದೇವರಿಗೆ, ವಾಯುದೇವರಿಗೆ ಇದು ಮುಖ್ಯವಾದ ಅನ್ವಯ ಆಗುತ್ತೆ ಅಜರಹ ಅಂತಂದ್ರೆ. ಯಾಕಂದ್ರೆ ವಾಯುರ್ ಅನಿಲಂ ಅಮೃತಂ ಅತೇತಂ ಭಸ್ಮಾಂತಂ ಶರೀರಂ, ಇದು ಈಶೋಪನಿಷತ್ತಲ್ಲಿ ಹೇಳುವಂತಹದ್ದು. ವಾಯು ಬಂದು ಅನಿಲಂ ಅಮೃತಂ ಅಸ್ಮಾಂತಂ ಭಸ್ಮಾಂತಂ ಶರೀರಂ, ಯಾರು ಇವನು ವಾಯುದೇವರಿಗೆ ಬಂದು ಮೋಕ್ಷ ಆಗಲು ತನ್ನ ಶರೀರವನ್ನು ಬಿಟ್ಟೇ ಆಗಬೇಕು ಅಂದ್ರೆ ಅವ್ರು ಎಷ್ಟು ಕಾಲ ಇರ್ತಾರಂದ್ರೆ 31,104,000,000 ವರ್ಷಗಳು ಇರ್ತಾರೆ. 31,104,000,000 ವರ್ಷಗಳು ಅವರು ಬಂದು ಜೀವನವಾಗಿ ಇರ್ತಾರೆ. ಅದಕ್ಕಾಮೇಲೆ ಬಂದು ಅವರು, ಇದು ಬಂದು ವಾಯುಕಲ್ಪದಲ್ಲಿ ಒಂದು, ಬ್ರಹ್ಮಕಲ್ಪದಲ್ಲಿ ಇನ್ನೊಂದು. ಸೊ 200 ವರ್ಷಗಳು ಬಂದು ತನ್ನ ಸಾಧನೆಯನ್ನು ಮುಗಿಸಿಕೊಂಡು ಹೋಗ್ತಾರೆ. ಸೊ ಅಷ್ಟು ಕಾಲ ಬಂದು ಇರುವಂತಹದ್ದೇ ಒಂದು ಅಮೃತ. ಅಷ್ಟು ಕಾಲ ಒಂದು ಜೀವ ಇರ್ತದೆ ಹಂಗಂತ ಹೇಳಿದ್ರೆ ಅದೇ ಅಮೃತ. ಅದಕ್ಕೆ ಅಂತಾರೆ ಅವ್ರು ಬಂದು ಅಜರಹ. ಸೊ ಇತರ ದೇವತೆಗಳು ಬಂದು ತನ್ನನ್ನು ಮೋಕ್ಷವನ್ನ ಮಾಡಬೇಕು, ಮೋಕ್ಷವನ್ನ ಪಡಿಬೇಕು ಅಂದ್ರೆ ಶರೀರವನ್ನ ಬಿಟ್ಟೇ ಆಗಬೇಕು. ಈ ಪಾಂಚಭೌತಿಕವಾದ ಶರೀರವನ್ನ ಮುಟ್ಟೆ ಬಿಟ್ಟೇ ಮೋಕ್ಷ. ಸೊ ಯಾರು ಸಶರೀರವಾದ ಮೋಕ್ಷ ಎಂಬುದಿಲ್ಲ, ಸಶರೀರ ಮೋಕ್ಷ ಎಂಬುದಿಲ್ಲ. ವಾಯು ಕೂಡ ತನ್ನ ಶರೀರವನ್ನ ಬಿಟ್ಟೇ ಮೋಕ್ಷ ಆಗಬೇಕು ಅಂದ್ರೆ ಅವರು ದೀರ್ಘಕಾಲ 31,104,000 ಇರ್ತಾರ ತಂಬಾದೇ ಒಂದು ಅಮೃತ. ಸೊ ಅದಕ್ಕೆ ಅಂತಾರೆ ವಾಯುರ್ ಅನಿಲಂ ಅಮೃತಂ ಅತೇತಂ ಭಸ್ಮಾಂತಂ ಶರೀರಂ ಅಂತಾರೆ. ಸೊ ಅದಕ್ಕೋಸ್ಕರ ನೀವು ಅಜರರು, ಅಜರಂದ್ರೆ ಅಷ್ಟು ಕಾಲ ಇರೋವ್ರೆ, ಅದೇ ಇರುವಂತಾದೇ ಅಮೃತ. ಅದಕ್ಕೋಸ್ಕರ ನೀವು ಅಜರಹ ಹಂಗಂತಾರೆ. ಆಮೇಲೆ ಅಜರ ಜರಹಿತ ಜನ್ಮ ಮೃತ್ಯು ಆಮಯಾನಾಂ ಜರಹಿತ, ನೀವು ಅದು ಮಾತ್ರ ಇಲ್ಲ, ನೀವು ಅಜರರು ಮಾತ್ರ ಇಲ್ಲ, ಜನ್ಮ ಮೃತ್ಯು ಆಮಯಾನಂ, ಆಮಯಾನಂ ಅಂದ್ರೆ ಈ ನಮ್ಮ ಜನ್ಮವನ್ನ ಇಲ್ಲದಂತೆ ಮಾಡುವವರು. ಯಾಕಂದ್ರೆ ನಾವು ಹೇಳಿದ್ವಿ, ಹಿಂದೆಲ್ಲ ನೋಡಿದೀವಿ, ವಿಷ್ಣೋರ್ಹಿದಾದ ಮೋಕ್ಷಸ್ಯ ವಾಯುಸ್ಯ ತದನುಜ್ಞೇಯ ಅಂತ ನೋಡಿದೀವಿ. ವಿಷ್ಣು ಆಗ ವಿಷ್ಣು ಬಂದು ಮೋಕ್ಷವನ್ನ ಕೊಡ್ತಾನ, ವಾಯುದೇವರು ಮೋಕ್ಷಕ್ಕೆ ಯೋಗ್ಯತರು, ಮೋಕ್ಷ ಕೊಳ್ಳಕ್ಕೆ ಯೋಗ್ಯತರು. ಯಾಕಂದ್ರೆ ಅವರ ಅನುಗ್ರಹದಿಂದ ತನ್ನ ವಾಯುದೇವರು ಬಂದು ಮೋಕ್ಷವನ್ನ ಕೊಡ್ತಾರೆ. ಸೊ ಅದಕ್ಕೆ ನೀವು ನನ್ನ ಇಲ್ಲದಂತೆ, ನನ್ನ ಜನ್ಮ ಇಲ್ಲದಂತೆ ಮಾಡುವವರು. ಮತ್ತು ಅಜರ ಅದು ಜನ್ಮ ಮೃತ್ಯು ಆಮಯಾನ, ಮೃತ್ಯು ನನ್ನ ಜನ್ಮ ಅಂದ್ರೆ ಹುಟ್ಟು ಸಾವು ಇಲ್ಲದಂತೆ ಮಾಡಬಹುದು. ಯಾಕಂದ್ರೆ ನಮಗೆ ನೀವು ಮೋಕ್ಷವನ್ನ ಕೊಟ್ರೆ ಮತ್ತು ಇಲ್ಲಿ ಬರೋದಿಲ್ಲ. ಹಾಗಾದ್ರೆ ಜನ್ಮ ಮೃತ್ಯು ಆಮಯಾನಾಂ ಜರಹಿತ, ಆಮಯಾನ ಅಂದ್ರೆ ರೋಗಗಳು. ಈಗ ಎಷ್ಟೋ ಇದೆ, ಈಗ ಇದು ವಿಕಾರಗಳು ಅಂದ್ರೆ 6 ವಿಧವಾದ ವಿಕಾರಗಳು, ಆಮೇಲೆ 6 ವಿಧವಾದ ಊರ್ಮಿಗಳು. ಈ ಊರ್ಮಿ ಅಂದ್ರೆ ಜರ, ವ್ಯಾಧಿ, ಹಸಿವೆ, ಬಾಯಾರಿಕೆ, ಶೋಕ, ಮೋಗ, ಇದೆಲ್ಲ 6 ವಿಧವಾದ ಊರ್ಮಿಗಳು. ಆಮೇಲೆ ಬಂದು ಅದೇ ತರ ಷಡ್ಭಾವ ವಿಕಾರಗಳು, ಷಡ್ಭಾವ ವಿಕಾರಗಳು, ಷಡ್ಭಾವ ಊರ್ಮಿಗಳು. ಷಡ್ಭಾವ ವಿಕಾರಗಳು ಅಂದ್ರೆ ಇದು ಸಾಯೋದು, ಹುಟ್ಟೋದು, ಸಾಯೋದು, ವರ್ಧತೆ, ಅಪರಿಮಯತೆ, ಅಪಂದ್ರೆ ಅಪಕ್ಷೀಯತೆ, ನಶ್ಯತೆ, ಇದೆಲ್ಲ ಒಂದು ಒಂದೊಂದು ವಿಕಾರಗಳು. ಹುಟ್ಟೋದು ಮನಸ್ಸು, ಶಾವ ಹುಟ್ಟತಾನ, ಸಾಯಿತಾನ, ಮತ್ತು ಕುಸಿತಾನ, ಏಳತಾನ, ನಡಿತಾನ, ಇದೆಲ್ಲ ಒಂದು ವಿಧವಾದ ವಿಕಾರಗಳು. ಈ ವಿಕಾರಗಳು ಅದರಲ್ಲಿ ಒಂದು ತಗೊಂಡ್ರು, ಎರಡು ತಗೊಂಡ್ರು, ಜನ್ಮ ಮತ್ತು ಸಾವು, ಇದೆರಡು ತಗೊಂಡ್ರು. ಆಮೇಲೆ ಬಂದು ಅಲ್ಲಿ ಬಂದು ಷಡ್ಭಾವ ವಿಕಾರ ಇದು ಷಡೂರ್ಣಿಗಳು ಬಂದು ಅಲ್ಲಿ ಏನ್ ತಗೊಂಡ್ರು, ವ್ಯಾಧಿಯನ್ನು ತಗೊಂಡ್ರು. ಸೊ ವ್ಯಾಧಿ ಇದು ಮೂರು ಮಾತು ಹೇಳಿದ್ದಾರೆ. ಯಾಕಂದ್ರೆ ಜನ್ಮ ಮೃತ್ಯು ಆಮಯಾನ, ಆಮಯಾನ ಅಂದ್ರೆ ರೋಗಗಳು, ಜನ್ಮ ಮೃತ್ಯು ಅಂದ್ರೆ ಹುಟ್ಟು ಸಾವು, ಷಡ್ಭಾವ ವಿಕಾರಗಳು ಮತ್ತು ಷಡೂರ್ಣಿಗಳಲ್ಲಿ ಒಂದು ಷಡೂರ್ಣಿಯಲ್ಲೇ ಒಂದು ತಗೊಂಡಾರೆ, ಷಡ್ಭಾವ ವಿಕಾರದಲ್ಲಿ ಎರಡು ತಗೊಂಡಾರೆ, ಇದೆಲ್ಲ ಸೇರಿ ಮೂರು ಹೇಳಿದ್ದಾರೆ. ಏನು ಜನ್ಮ ಮೃತ್ಯು ಆಮಯಾನ, ಇದೆಲ್ಲ ಇಲ್ಲದಂತೆ ಮಾಡುವವರು ನೀವು. ನಿಮಗೆ ಬಂದು ಹುಟ್ಟು ಸಾವು ಮಾತ್ರ ಇಲ್ಲ, ನಮ್ಮ ಹುಟ್ಟು ಸಾವನ್ನು ಇಲ್ಲದಂತೆ ಮಾಡುವವರು, ನಮ್ಮ ರೋಗವನ್ನು ಪರಿಹಾರ ಮಾಡುವವರು. ಸೊ ಏನಾಯ್ತು ಈಗ, ಸ್ವಾಮಿನ್ ಸರ್ವಾಂತರ ಅದು ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯು ಆಮಯಾನ, ಇದೆಲ್ಲ ಇಲ್ಲದಂತೆ ಮಾಡುವವರು. ಏನತ್ತ ಹೇಳಿದ್ರೆ, ನೀನೇ ತಾಯಿ, ನೀನೇ ತಂದೆ, ನೀನೇ ಗುರುಗಳು, ಮತ್ತು ನೀನೇ ಭ್ರಾತಃ, ನೀನೇ ಬಂದು ನನ್ನ ಹಿರಿಯನ್ನ ಭ್ರಾತರ ಇಷ್ಟ ಇಷ್ಟ ಆಪ್ತ ಬಂದ ನೀನೇ ಆಪ್ತ ಬಂಧು, ಮತ್ತು ಅದನ್ನಲ್ಲದೆ ಸ್ವಾಮಿ ನೀಯೇ ಸ್ವಾಮಿ, ಮತ್ತು ಸರ್ವಾಂತರಾತ್ಮನ್ ನಮ್ಮ ಆತ್ಮದಲ್ಲಿ ಇದ್ದು ನನ್ನ ಬಂದು ನಡೆಸುವವರು ನೀನೇ. ಅಜರ ಜರಯಿತ ನಿಂಗ ಹುಟ್ಟು ಇಲ್ಲ ಸಾವು ಇಲ್ಲ, ಮತ್ತು ನನ್ನ ಹುಟ್ಟು ಸಾವನ್ನು ಇಲ್ಲದಂತೆ ಮಾಡುವವ, ನನ್ನ ರೋಗವನ್ನು ಪರಿಹಾರ ಮಾಡುವವ, ನಿನ್ನತ್ರ ಒಂದು ಪ್ರಾಯ ಇದು ಏನು ನಿಂತು ಒಂದು ಕೇಳೋದು ಏನಂದ್ರೆ, ಗೋವಿಂದೇ ದೇಹಿ ಭಕ್ತಿಂ, ಏನ್ ಕೇಳ್ತೀನಪ್ಪ ನಂತಿಲ್ಲಿ ಬಂದು ನಾನು ಕೇಳೋದು ಒಂದೇ ಒಂದು ಏನಂದ್ರೆ, ಗೋವಿಂದೇ ದೇಹಿ ಭಕ್ತಿಂ, ಗೋವಿಂದ ಸರ್ವವೇದ ಪ್ರತಿಪಾದ್ಯನಾದ ಭಗವಂತನಲ್ಲಿ ಮತ್ತು ನಿನ್ನಲ್ಲಿ. ಗೋವಿಂದ, ಗೋ ಅಂದ್ರೆ ವೇದಗಳು, ಸರ್ವವೇದ ಪ್ರತಿಪಾದ್ಯನಾದ ಗೋವಿಂದ, ಹೇ ಗೋವಿಂದ ಭಗವಂತನೇ ಮತ್ತು ನಿನ್ನಲ್ಲಿ. ಗೋವಿಂದೇ ದೇಹಿ ಭಕ್ತಿ, ಏನ್ ಕೊಡು, ಭಕ್ತಿಯನ್ನ ಕೊಡು. ಅದು ಎಂತ ಭಕ್ತಿಯಾಗಬೇಕು, ಭವತಿ ಚ, ಭವತಿ ಚ ಅಂದ್ರೆ ನಿನ್ನತ್ಲಿ ಮತ್ತು ಗೋವಿಂದನಲ್ಲಿ. ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ, ಏನು ಭಗವಾನ್ ಭಗವನ್ ಭವತಿ ಚ ಭಗವನ್, ನಿನ್ನತ್ಲಿ ಮತ್ತು ಗೋವಿಂದನಲ್ಲಿ. ಕೇಳುವುದು ಏನು ಭಕ್ತಿ, ಏನು ಭಕ್ತಿ ಅದು, ಎಂತ ಭಕ್ತಿ ಅದು, ಊರ್ಜಿತಾಂ, ಊರ್ಜಿತವಾದ ಭಕ್ತಿ. ಭಕ್ತಿ ಕೊಟ್ಟಾಂಗ ಕೊಟ್ಟಾಂಗ ಇರಬಾರ್ದು, ಇರಾಂಗ ಇರಬಾರ್ದು, ಊರ್ಜಿತವಾದ ಭಕ್ತಿ ಇರಬೇಕು. ಅದು ಸಮೃದ್ಧಿಯಾದ ಭಕ್ತಿ, ಬೆಳೆದು ನಿತ್ತ ಭಕ್ತಿಯಾಗಿ ಇರಬೇಕು. ಊರ್ಜಿತಾಂ ನಿರ್ನಿಮಿತ್ತಾಂ, ಅದನಲ್ಲಿ ಯಾವ ನಿಮಿತ್ತನ್ನು ಇರಬಾರದು. ಯಾಕಂದ್ರೆ ನಾವು ದೇವರತ್ರಿ ಹೋಗಿ ಬೇಡ, ಅದೇನಂದ್ರೆ ನಮಗೆ ಬೇಕು ಮಗಳಿದ್ದಾಳೆ ಸ್ವಾಮಿ, ಮದುವೆ ಮಾಡಬೇಕು, ಒಂದು ಅಲೆಯನ್ನು ಕೊಡು, ನಂಗೆ ಒಂದು ಮಲೆಯನ್ನು ಕೊಡು, ನಂಗೆ ಏನ್ ನಮ್ಮ ಸ್ವಾರ್ಥ ಚಿಂತನೆ ಇರುತ್ತೆ. ಆ ಸ್ವಾರ್ಥ ಚಿಂತನೆ ಇಲ್ಲದೆ ನಿರ್ನಿಮಿತ್ತ, ಯಾವ ನಿಮಿತ್ತವನ್ನು ಇರಬಾರದು. ಅದನಲ್ಲಿ ಬಂದು ನನ್ನ ಹತ್ರ ಬಂದು ಹುಟ್ಟಿ ಬರುವಂತಹ ಭಕ್ತಿ ಯಾವ ನಿಮಿತ್ತವನ್ನು ಇರಬಾರ್ದು, ಅದನಲ್ಲಿ ಯಾವ ನಿಮಿತ್ತ ಕಾರಣವನ್ನು ಇರಬಾರದು. ನಿರ್ನಿಮಿತ್ತ ಪುರೀನಿನ ಭಕ್ತಿಯನ್ನೇ ಕೇಳಬೇಕು, ಆ ಭಕ್ತಿಯಿಂದ ನಾನು ಇನ್ನೂ ಭಕ್ತಿ ಮಾಡಬೇಕು, ಅಂತ ಭಕ್ತಿ ಆಗಬೇಕು, ಅದು ನಿಜವಾದ ಭಕ್ತಿ. ಸೊ ಊರ್ಜಿತಾಂ ನಿರ್ನಿಮಿತ್ತಾಂ. ಆಮೇಲೆ ಬಂದು ನಿರ್ವ್ಯಾಜಾಂ, ನಿರ್ವ್ಯಾಜ ಅಂದ್ರೆ ಕಪಟವಾದ ಭಕ್ತಿ. ಯಾವ ಕಪಟವಾದ ಭಕ್ತಿನೂ ಬೇಡ, ನಂಗೆ ಕಪಟ ಇರಬಾರ್ದು. ನಾನು ಭಕ್ತಿಯನ್ನ ಬೇಡೋದು ಕಪಟ ಇಲ್ಲದೆ ಇರಬೇಕು. ಯಾಕಂದ್ರೆ ಕೆಲವರಿಗೆ ಬಂದು ಭಕ್ತಿ ಇದೆ ಮಾಡ್ತಾರೆ ನೋಡ್ತಾರೆ ಅಂದ್ರೆ ಬರೀ ಕಪಟ ಭಕ್ತಿ ಇರ್ತದೆ, ಆ ಕಪಟ ಭಕ್ತಿನೂ ಇರಬಾರ್ದು, ಬರೀ ಕಪಟವನ್ನು ಇರಬಾರ್ದು. ನಿರ್ವ್ಯಾಜಾಂ ನಿರ್ನಿಮಿತ್ತಾಂ, ನಿಮಿತ್ತವಾದ ಭಕ್ತಿನೇ ಇರಬಾರ್ದು, ಅದು ಊರ್ಜಿತವಾಗಿರಬೇಕು, ಬೆಳೆದು ನಿಂತ ಭಕ್ತಿ ಆಗಿರಬೇಕು, ಶಾಶ್ವತವಾಗಿರುವಂತಹ ಭಕ್ತಿ, ಸಮೃದ್ಧಿಯಾಗಿರುವಂತಹ ಭಕ್ತಿ ಇರಬೇಕು. ಅದು ಒಂದು ನಿರ್ನಿಮಿತ್ತವಾಗಿರಬೇಕು, ನಿರ್ವ್ಯಾಜವಾಗಿರಬೇಕು, ಯಾವ ಕಪಟವನ್ನು ಇರಬಾರದು. ನಿಶ್ಚಲಾಂ ಅಚಲವಾದ ಭಕ್ತಿಯನ್ನು ಕೊಡು. ಈ ಭಕ್ತಿ ಎಷ್ಟು ಎಂತ ಭಕ್ತಿಯನ್ನು ಕಲ್ತಾರೆ ನೋಡ್ರಿ, ಈ ಭಕ್ತಿಯನ್ನ ವಿವರಣವನ್ನ ವಿವರ ನಮಗೆ ಗೊತ್ತಾಗಿಬಿಟ್ರೆ ಸಾಕು, ಎಂತ ಭಕ್ತಿ ನಮಗೆ ಬೇಕು ಅಂಬಾದ ನಾವು ಕರೆಕ್ಟ್ ಆಗಿ ಡಿಫೆಂಡ್ ಮಾಡಿಬಿಡ್ಬೋದು ಭಗವಂತನಲ್ಲಿ. ಅಷ್ಟು ಕ್ಲೀನ್ ಆಗಿ ಕೊಡ್ತಾರೆ. ಏನಂದ್ರೆ ನಿರ್ವ್ಯಾಜಾಂ ನಿಶ್ಚಲಾಂ ಅಚಲವಾದ ಭಕ್ತಿ ಇರಬೇಕು, ಅದು ಹೀಗಾಗಿರಬಾರದು ಸ್ವಲ್ಪ ಕೂಡ. ಅದರ ಒಂದು ಚೇತ ಅಂತೀವಿಲ್ಲ, ಆ ಅಚಲವಾದ ಭಕ್ತಿ ಇರಬೇಕು, ಸ್ವಲ್ಪ ಕೂಡ ಹೀಗಾಗಿ ತಿರುಗಬಾರದು, ಅಂತ ಭಕ್ತಿಯನ್ನು ಕೊಡಿ. ನಿಶ್ಚಲಾಂ ಇದು ಮಾತ್ರವಾ, ಈ ಭಕ್ತಿಯಲ್ಲಿ ಸದ್ಗುಣಧನ ಬೃಹತಿ, ಅದು ಎಲ್ಲಾ ಗುಣಗಳು ತುಂಬಿರಬೇಕು ಆ ಭಕ್ತಿಯಲ್ಲಿ. ಭಕ್ತಿ ಕೊಟ್ಟೇ ಸಾಕು ತಂದ್ರೆ ಕೊಡಬೇಡ, ಕೊಟ್ಟನು ಎಲ್ಲಾ ಗುಣದಿಂದ ಸೇರಿರುವಂತ ಭಕ್ತಿ ಕೊಡು. ಯಾಕಂದ್ರೆ ವಿಕೋದರಲ್ಲಿ ನೋಡ್ತೀವಿ, ಭೀಮನಲ್ಲಿ ನೋಡ್ತೀವಿ, ವಿಕೋದರ ಎಲ್ಲ ಬಂದು ಇಂಥ ಭಕ್ತಿ ಇತ್ತು ಅಂತ ಹೇಳ್ತಾರೆ. ಏನಂದ್ರೆ ಭಕ್ತಿ ಹಿ ಜ್ಞಾನಶ್ಚ ವೈರಾಗ್ಯ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲ ಪ್ರಜ್ಞ ಭೇದ, ಈ ಹತ್ತು ವಿಧವಾದ ಭಕ್ತಿಗಳು, ಈ ಹತ್ತು ವಿಧವಾದ ಭಕ್ತಿಯಿಂದ ಸೇರಿರುವಂತಹ ಭಕ್ತಿ, ಈ ಹತ್ತು ವಿಧವಾದ ಇರುವಂತ ಹತ್ತಿ ರೂಪದಲ್ಲಿ ಇರುವಂತ ಹತ್ತು ರೂಪದಲ್ಲಿ ಇರುವಂತಹ ಭಕ್ತಿಯನ್ನ ಕೊಡು. ಸದ್ಗುಣ ಗಣ ಪ್ರಗತಿ ಆಯ್ತಂಗಲ್ಲ, ಎಲ್ಲಾ ಗುಣಗಳನ್ನು ಸೇರಿರುವಂತಹ ಒಳ್ಳೆ ಸದ್ಗುಣವನ್ನ ಹೊಂದಿರುವಂತಹ ಭಕ್ತಿಯನ್ನ ಕೊಡು. ಅದರಲ್ಲಿ ಮುಖ್ಯವಾದಂದ್ರೆ ಜ್ಞಾನ ಭಕ್ತಿ ವೈರಾಗ್ಯ, ಇದು ಮೂರು ಮುಖ್ಯ. ವೈರಾಗ್ಯ ಒಂದು ಒಂದು ಜ್ಞಾನ ಬರಬೇಕು ಒಂದು ವಸ್ತು ಮೇಲೆ, ಜ್ಞಾನ ಬಂದ ಮೇಲೆ ಬಂದು ಭಕ್ತಿ ಬರಬೇಕು. ಅದರಲ್ಲಿ ಬಂದು ಜ್ಞಾನ ಬಂದು ಭಕ್ತಿ, ಅದರಲ್ಲಿ ವೈರಾಗ್ಯ. ಅದು ವಿಶೇಷವಾದ ಜ್ಞಾನ ಬರಬೇಕು, ಒಂದು ಭಕ್ತಿ ಬರ್ತಾ ಒಂದು ಜ್ಞಾನ ಬರ್ತಾ ಒಂದಿನಲ್ಲಿ, ಅದನ್ನ ಜ್ಞಾನ ಬಂದ ಮೇಲೆ ಅದರಲ್ಲಿ ವಿಶಿಷ್ಟವಾದ ಜ್ಞಾನ ಬರಬೇಕು, ಮಹಾತ್ಮ ಜ್ಞಾನ ಬರಬೇಕು. ಆ ಮಹಾತ್ಮ ಜ್ಞಾನ ಬಂದ ಮೇಲೆ ಇತರ ವಸ್ತುಗಳ ಮೇಲೆ ವೈರಾಗ್ಯ ಬರಬೇಕು. ಅದರಷ್ಟು ಮಹಾತ್ಮ್ಯ ಈ ವಸ್ತುನಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ವೈರಾಗ್ಯ ಬರಬೇಕು, ಅದು ಬೇಡ ಅಂಬದಬೇಕು. ಒಂದು ವಸ್ತುನಲ್ಲಿ ಜ್ಞಾನ ಬರಬೇಕು, ಜ್ಞಾನ ಬಂದ ಮೇಲೆ ಅದರಲ್ಲಿ ಇರುವಂತಹ ಮಹಾತ್ಮ್ಯ ಬಂದು ಗೊತ್ತಾಗಬೇಕು. ಅದರಲ್ಲಿ ಒಂದು ಮಹಾತ್ಮ ಜ್ಞಾನ ಬರಬೇಕು ಆ ವಸ್ತು ಮೇಲೆ. ಆ ವಸ್ತು ಮೇಲೆ ಆ ಮಹಾತ್ಮ ಜ್ಞಾನ ಬಂದ ಮೇಲೆ ಇತರ ವಸ್ತುದಲ್ಲಿ ಒಂದು ವೈರಾಗ್ಯ ಬರಬೇಕು. ಆದಷ್ಟು ಜ್ಞಾನ ವೈರಾಗ್ಯ ಅದರಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ವೈರಾಗ್ಯ ಬರಬೇಕು. ಸೊ ಆ ವೈರಾಗ್ಯವನ್ನು ಬಿಟ್ಟು ಬೇಡ, ಇತರ ವಸ್ತುಗಳಲ್ಲಿ ವೈರಾಗ್ಯ ಬಂದು ಒಳ್ಳೆ ವಸ್ತುನಲ್ಲಿ ಜ್ಞಾನ ಬಂದು ಅದರಲ್ಲಿ ಒಂದು ಮಹಾತ್ಮ ಜ್ಞಾನ ಬಂದು ಇತರ ವಸ್ತುವನ್ನು ಬಂದು ನಾವು ದ್ವೇಷ ಮಾಡಬೇಕು, ವೈರಾಗ್ಯ ಬರಬೇಕು. ಅಂತ ಭಕ್ತಿ ಇರಬೇಕು, ಅಂತ ಭಕ್ತಿಯನ್ನು ಕೊಡು. ಸೊ ಜ್ಞಾನ ಆದ ಮೇಲೆ ಒಂದು ಮಹಾತ್ಮ ಜ್ಞಾನ, ಆ ಮಹಾತ್ಮ ಜ್ಞಾನ ಆದ ಮೇಲೆ ಮತ್ತಿಷ್ಟು ಜ್ಞಾನ, ಮತ್ತಿಷ್ಟು ಮಹಾತ್ಮ ಜ್ಞಾನ, ಆಮೇಲೆ ಇತರ ವಸ್ತುಗಳಲ್ಲಿ ಒಂದು ವೈರಾಗ್ಯ, ಇಂತಹ ಒಂದು ಭಕ್ತಿಯನ್ನು ಕೊಡು. ಸೊ ಅದೇ ಅಂತಾರೆ ಸದ್ಗುಣಗಣ ಬೃಹತಿ, ಸದ್ಗುಣಗಳು ಸೇರಿರುವಂತಹ ಹೊಂದಿರುವಂತಹ ಭಕ್ತಿ ಕೊಡು. ಅದರಲ್ಲಿ ಒಂದು ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ವೈರಾಗ್ಯ ಇರಬೇಕು. ಸೊ ಇಂತಹ ಭಕ್ತಿಯನ್ನು ಕೊಡು, ಅದು ಮಾತ್ರವಾ? ಇದಷ್ಟು ಇವರು ಎಷ್ಟು ಸಾಕಾಗುತ್ತೆ ಹೇಳ್ತೀರಿ ಅಂತಾರೆ. ಊರ್ಜಿತ ಅದು ಭಗತಿ ಶಾಶ್ವತಿ ಅಂತಂತಾರೆ. ಇದು ಎಷ್ಟು ಕೇಳಿದ ಮೇಲೆ ಎಲ್ಲಿ ಶಾಶ್ವತವಾ ಎಲ್ಲ ಹೋಗುತ್ತೆ? ಸರಿ, ಈ ಜನ್ಮದಲ್ಲಿ ಕೊಟ್ಟೆ, ಹಾಗಾಗಬಾರದು. ನನ್ನ ಮೋಕ್ಷ ಧರ್ಮದ ಭಕ್ತಿ ಆಗಬೇಕು. ನಾನು ಮೋಕ್ಷ ಹೊಂದಾ ತನಕ, ಮೋಕ್ಷ ಹೊಂದಿದ ಮೇಲೂ ಆ ಭಕ್ತಿ ಬಂದು ನಂತರ ಶಾಶ್ವತವಾ ಇರಬೇಕು. ಈ ಜನ್ಮದಲ್ಲಿ ಕೊಟ್ಟೆ, ಮುಂದಿನ ಜನ್ಮದಲ್ಲಿ ಇಲ್ಲ ಅಂತ ಹೇಳಿಬಿಡಬೇಡ. ಮೋಕ್ಷ ಧರ್ಮ ಆಗಬೇಕು, ನೀವು ಕೊಡುವಂತ ಭಕ್ತಿ ನಂಗೆ ಮೋಕ್ಷ ಧರ್ಮ ಆಗಬೇಕು. ಒಂದೊಂದು ಜನ್ಮದಲ್ಲಿ ಆ ಭಕ್ತಿ ಬಂದು ಬೆಳಗುವಂತ ಭಕ್ತಿ, ಬೆಳೆಯುವಂತ ಭಕ್ತಿ ಆಗಬೇಕು. ಸೊ ಅದಕ್ಕೆ ಅಂತಾರೆ ಶಾಶ್ವತಿ, ಶಾಶ್ವತವಾಗಿ ಕೊಡ್ರಿ ಆ ಭಕ್ತಿಯನ್ನ ಅಂತಾರೆ. ಅದು ಮಾತ್ರವಾ? ಸರಿ, ಕೊಟ್ಟೆಪ್ಪ ತಡೀತಂದ್ರೆ ನನ್ನಿಂದ ತಡಿಲಿಕ್ಕಾಗದು. ಆಶುದೇವ, ಎಷ್ಟು ಬೇಗ ಕೊಡ್ತೀರೋ ಕೊಡ್ರಿ. ಕೊಡ್ತೀನಪ್ಪ ಅಂತಂದ್ರೆ ಕೊಡೋದಂಬ ನನ್ನಿಂದ ಸ್ವಲ್ಪ ಕೂಡ ತಡಿಲಿಕ್ಕೆ ಆಗೋದಿಲ್ಲ. ಆಶುದೇವ, ಆಶು ಅಂದ್ರೆ ಎಷ್ಟು ಬೇಗ ಕೊಡ್ತೀರೋ ಕೊಡ್ರಿ. ಆಮೇಲೆ ಬಂದು ಆ ಭಕ್ತಿಯನ್ನ ಬಂದು ಎಂತ ಭಕ್ತಿ, ಭಗವಾನ್ ಊರ್ಜಿತಾಂ ನಿರ್ನಿಮಿತ್ತಾಂ, ಊರ್ಜಿತವಾ ಇರಬೇಕು, ನಿಮಿತ್ತ ಇಲ್ಲದೆ ಇರಬೇಕು, ನಿರ್ವ್ಯಾಜ ಇರಬೇಕು, ಕಪಟ ಇರಬಾರದು, ನಿಶ್ಚಲವಾಯ ಅಚಲವಾದ ಭಕ್ತಿ ಇರಬೇಕು. ಸದ್ಗುಣಗಳಿಂದ ಹೊಂದಿರುವಂತಹ ಭಕ್ತಿ ಆಗಬೇಕು. ಅದು ಮಾತ್ರವಾ? ಅದು ಶಾಶ್ವತವಾಗಿ ಉಳಿಬೇಕು. ನೀವು ಕೊಟ್ಟ ಭಕ್ತಿ ಶಾಶ್ವತವಾಗಿ ಉಳಿಬೇಕು. ಅದು ಮಾತ್ರವಾ? ಈಗಲೇ ಕೊಡ್ರಿ ಆಶುದೇವ, ಎಷ್ಟು ಬೇಗ ಕೊಡ್ತೀರೋ ಕೊಡ್ರಿ. ಆಮೇಲೆ ಕೊನೆಯಲ್ಲಿ ದೇವ ಅಂತ ಹೇಳ್ಬಿಡ್ತಾರೆ. ದೇವ ಅಂದ್ರೆ ಜ್ಞಾನ ಸ್ವರೂಪ. ನಂಗ ಬಂದು ಭಗವಂತ ಯಾವತ್ತು ಸಿಗತಾನ ಗೊತ್ತಿಲ್ಲ, ಮತ್ತು ನೀವು ನಂಗ ಈಗ ಗುರುಗಳಾಗಿ ಸಿಕ್ಕಿಬಿಟ್ಟಿದ್ದೀರಿ. ಸೊ ನಿಮ್ಮ ಕಾಲು ಹಿಡ್ದೀನಿ, ಅದನ್ನ ಬಂದು ನನಗೆ ಕೊಟ್ಟೇ ಬಿಡ್ರಿ, ಆ ಭಕ್ತಿಯನ್ನ ನಂಗೆ ಕೊಡ್ರಿ. ಯಾಕಂದ್ರೆ ಭಗವಂತ ಯಾವತ್ತು ಸಿಗ್ತಾನ ಅಂಬ ನಂಗೆ ಗೊತ್ತಿಲ್ಲ, ನೀವು ನನಗೆ ಸಿಕ್ಕಿದ್ದೀರಿ. ಸೊ ಆ ನೀವು ಇರೋ ವೇಳೆ ನನ್ನ ಆ ಭಕ್ತಿಯನ್ನ ನಂಗೆ ಕೊಟ್ಬಿಡಿ. ನಿಮ್ಮನ್ನ ನಾನು ಸ್ಮರಣೆ ಮಾಡಿ ಕೇಳಿಕೊಳ್ತೀನಿ, ನಿಮ್ಮ ಭಕ್ತಿಯಿಂದ ಕೇಳ್ತೀನಿ, ಆ ಭಕ್ತಿಯನ್ನ ನಂಗೆ ಕೊಟ್ಬಿಡ್ರಿ ಹಾಗಂತ ಹೇಳಿ ದೇವ ಕೊನೆಯಲ್ಲಿ ಬಂದು ದೇವ ಅಂತ ಹೇಳಿಬಿಡ್ತಾರೆ. ಸೊ ಇಷ್ಟು ಅರ್ಥವನ್ನ ಹೊಂದಿರುವಂತ ಈ ಮಾತರ್ಮೇಯ ಮಾತರಿಶ್ವನ್ ನಿತ್ಯ ಒಂದು ಸಲ ಪಠನ ಮಾಡಿದ್ರೂ ಸಾಕು, ನಾವು ವಾಯುಸ್ತುತಿ ಇಡೀ ವಾಯುಸ್ತುತಿ ಮಾಡಿದ ಫಲ ಸಿಗುತ್ತದೆ ಈ ಶ್ಲೋಕಕ್ಕೆ. ಸೊ ನಿತ್ಯ ಒಂದು ಸಲ ಇದನ್ನ ಪಠನ ಮಾಡಬೇಕು ಈ ಶ್ಲೋಕ. ಇದು ಮಾತ್ರ ಅಲ್ಲ, ಒಂದು ವಾಯುದೇವರ ಒಂದು ಭಕ್ತಿಯಲ್ಲಿ ಒಂದು ಪರಾಕಾಷ್ಠೆಯನ್ನ ತಲುಪುವಂತಹ ಶ್ಲೋಕ ಇದು. ಸೊ ಈ ಒಂದು ಶ್ಲೋಕ ನಿತ್ಯ ನಾವು ಪಠನೆ ಮಾಡಬೇಕಂತ ಹೇಳಿ ನಾ ಮುಂದೆ ಹೋಗ್ತೀನಿ. ನಿನ್ನೆ ಎಷ್ಟೋ ಇದೆ ಇದರಲ್ಲಿ ಹೇಳಬಹುದಾಯ್ತು, ಆದ್ರೂ ನಾನು ಮುಂದೆ ಹೋಗ್ತೀನಿ. ಇಲ್ಲಿ ಒಂದು ಇದು ಒಂದು ಮತ್ತು ಈ ಭಕ್ತಿಯನ್ನು ಹೇಳಿದ ಮಾತ್ರ ಅಲ್ಲ, ಈಗ ಏನ್ ಹೇಳ್ತಾರಂದ್ರೆ ಆ ಭಕ್ತಿಯನ್ನ ಬಂದು ಹೇಗೆ ನಾವು ಮಾಡಬೇಕು. ಎಲ್ಲಾ ದೇವರಲ್ಲಿ ಒಂದೇ ಭಕ್ತಿಯನ್ನು ಇಡಬೇಕೇನು? ಒಬ್ಬರೊಬ್ಬರಿಗೆ ತಾರತಮ್ಯ ಪ್ರಕಾರ ಬಂದು ಆ ಭಕ್ತಿಯಲ್ಲಿ ಬಂದು ನಾವು ತಾರತಮ್ಯವನ್ನು ಇಟ್ಟುಕೊಂಡು ಅದನ್ನ ಬಂದು ಆ ಭಕ್ತಿಯನ್ನ ಪ್ರಯೋಗ ಮಾಡಬೇಕು. ಅದು ಹೇಗೆ ಮಾಡೋದು ಹಂಗಂಬಾದನ ಈ ಶ್ಲೋಕದಲ್ಲಿ ವಿವರಣೆ ಮಾಡ್ತಾರೆ. ಸೊ ವಿಷ್ಣೋರ್ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಸಂಸೃಷ್ಟೇ ಶ್ರೀಧರಾಭ್ಯಾಂ ಅಮೋದ ಪರಿವಾರಾತ್ಮನ ಸೇವಕೇಶು ಯತ್ಸಂದತ್ತೇ ವಿರಿಂಚಿಹಿ ವಿರಿಂಚಿ ಶ್ವಶನ ವಿಘಕಮಾನಂದ ರುದ್ರೇಂದ್ರ ಪೂರ್ವೇ ಸ್ವಾಧ್ಯಾಯಂ ತಾರತಮ್ಯಂ ಸ್ಫುಟಮವಧಿ ಸದಾ ವಾಯುರಸ್ಮತ್ ಗುರುಸ್ವಂ. ವಿಷ್ಣೋ ಪದಚ್ಛೇದ ಮಾಡ್ತೀನಿ. ವಿಷ್ಣೋಹ ಅತಿ ಉತ್ತಮತ್ವಾತ್ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಸಂಸ್ಪೃಷ್ಟೇ ಶ್ರೀಧರಾಭ್ಯಾಂ ಅಮುಂ ಅತ ಪರಿವಾರಾತ್ಮನ ಸೇವಕೇಶು ಯಹ ಸಂದತ್ತೆ ವಿರಿಂಚಿ ಶ್ವಸನ ವಿಹಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಆದ್ಯಾಯನ್ ತಾರತಮ್ಯಂ ಸ್ಫುಟಂ ಅವತಿ ಸದಾ ವಾಯುಹು ಅಸ್ಮದ್ಗುರು ಸದಾ. ಸೋ ಇಂತ ಒಂದು ವಾಯು ಗುರುತ್ವಂ ಈ ಒಂದು ಪದಚ್ಛೇದವನ್ನ ನೋಡಿದೀವಿ. ಇದರಲ್ಲಿ ಬಂದು ಇದರ ಒಂದು ಈ ಶ್ಲೋಕದಲ್ಲಿ ಬಂದು ಒಂದು ವಿಷ್ಣು ಉಪಾಸನೆಯನ್ನು ಇದೆ ಮತ್ತು ವಾಯುದೇವರ ಅನುಗ್ರಹದಿಂದ ಹ್ಯಾಗ ಬಂದು ನಾವು ತಾರತಮ್ಯ ರೀತಿಯಲ್ಲಿ ಬಂದು ಯಾರತ್ರ ಎಷ್ಟು ಭಕ್ತಿಯನ್ನ ಮಾಡಬೇಕು ಎಂಬ ಒಂದು ವಿವರಣೆಯನ್ನು ಕೊಡ್ತಾರೆ ಈ ಶ್ಲೋಕದಲ್ಲಿ. ವಾಯುದೇವರಿಟ್ಕೊಂಡು ವಾಯುದೇವರ ಅನುಗ್ರಹದಿಂದ ಅವರು ಉಪಾಸನೆ ಮಾಡುವುದರಿಂದ ನಮಗೆ ಏನು ಬಂದು ಹ್ಯಾಗ ಬಂದು ಒಬ್ಬರೊಬ್ಬರತ್ರಿ ಬಂದು ಭಕ್ತಿಯನ್ನ ಮಾಡಬೇಕು ಹಂಗ ಬಂದನೆ ಹೇಳ್ತಾರೆ. ನಾನು ಹೇಳಿದಲ್ಲ ಇದು ಒಂದು ನಾರಾಯಣ ಅಷ್ಟಾಕ್ಷರ ಬಂದು ಅಷ್ಟಾಕ್ಷರ ನಾವು ಉಪಾಸನೆ ಮಾಡ್ತೀವಿ, ಅದರ ಮುಂದೆ ಜಪ ಮಾಡ್ತೀವಿ, ಅದರ ಮುಂದೆ ಬಂದು ನಾವು ಅದರ ಒಂದು ಉಪಾಸನೆಯಲ್ಲೇ ಇರುವಂತ ಧ್ಯಾನ ಶ್ಲೋಕ ಒಂದಿದೆ. ಲಕ್ಷ್ಮೀಧರಾಭ್ಯಾಮ ಆಶ್ಲಿಷ್ಟ ಸುಮೂರ್ತಿ ಘನಮಧ್ಯಗಃ ಬ್ರಹ್ಮ ವಾಯು ಶಿವಾಗೀಶ ವಿಪೈ ಶಕ್ರಾಧಿಕೈರಪಿ ಸೇವ್ಯಮಾನೋಧಿಕಂ ಭಕ್ತಿಯ ನಿತ್ಯ ನಿಶೇಷ ಶಕ್ತಿಮಾನ್. ಹಂಗದಂದ್ಬಿಟ್ಟು ಈ ನಾರಾಯಣ ಅಷ್ಟಾಕ್ಷರ ಮಂತ್ರದ ಜಪ ಮಾಡೋ ವೇಳೆ ನಾವು ಮಾಡುವಂತ ಉಪಾಸನೆ ಶ್ಲೋಕ. ಹ್ಯಾಗ ಭಗವಂತನ ನಾವು ಚಿಂತೆ ಮಾಡಬೇಕು, ನಾರಾಯಣ ಅಷ್ಟಾಕ್ಷರ ಮಂತ್ರವನ್ನ ಜಪನ ಮಾಡೋ ವೇಳೆ ಹ್ಯಾಗ ಚಿಂತನೆ ಮಾಡಬೇಕು, ಅವನ ರೂಪವನ್ನ ಹ್ಯಾಗ ಚಿಂತನೆ ಮಾಡಬೇಕು, ಅವನ ಹ್ಯಾಗ ಉಪಾಸನೆ ಮಾಡಬೇಕು ಹಂಗಂಬ ಒಂದು ಶ್ಲೋಕ ಇದು. ಅದೇಂದ್ರ ಲಕ್ಷ್ಮೀಧರಾಭ್ಯಾಮ ಅಸ್ತಿಷ್ಟ ಸುಮೂರ್ತಿ ಘನಮಧ್ಯಕಃ. ಪರಮಾತ್ಮ ಮಧ್ಯದಲ್ಲಿ ಎಡಭಾಗ ಎಡ ಮತ್ತು ಬಲದಲ್ಲಿ ಬಂದು ಲಕ್ಷ್ಮೀಧರಾಭ್ಯಾಮ್ ಲಕ್ಷ್ಮೀ ಮತ್ತು ಶ್ರೀಧರ ಅವಳು ಭೂದೇವಿ ಮತ್ತು ಶ್ರೀದೇವಿ. ಧರ ಅಂದ್ರೆ ಬಂದು ಈ ಭೂದೇವಿ ಶ್ರೀದೇವಿ ಮತ್ತು ಭೂದೇವಿ ಮತ್ತು ಸಮೂರ್ತಿ ಘನಮಧ್ಯ ಇದ ಮಧ್ಯದಲ್ಲಿ ಭಗವಂತ. ಆಮೇಲೆ ಬಂದು ಬ್ರಹ್ಮ ವಾಯು ಶಿವಾಧೀಶ ಬ್ರಹ್ಮದೇವರು ವಾಯುದೇವರು ಶಿವ ವಿಪೈ ಗರುಡ ಶೇಷ ರುದ್ರರು ಶಕ್ರಾಧಿಕೈರಪಿ ಇಂದ್ರದೇವರು ಶಕ್ರಾಧಿಕೈರಪಿ ಸೇವ್ಯ ಇಂದ್ರದೇವರು. ಸೊ ಬ್ರಹ್ಮವಾಯುಗಳು ಮತ್ತು ಗರುಡ ಶೇಷ ರುದ್ರರು ಇಂದ್ರರು ಅಪಿ ಇವರೆಲ್ಲ ಸೇರಿದ್ದಾರೆ ಮತ್ತು ಇವರನ್ನ ಬಂದು ನಾವು ಮಾಡಿ ಸೇವ್ಯಮಾನಾಧಿಕಂ ಭಕ್ತಿಯ ಇವರನ್ನ ಯಾರು ಸೇವನೆ ಇವರೆಲ್ಲ ಈ ಬ್ರಹ್ಮ ರುದ್ರಾದಿಗಳನ್ನು ಸೇವೆ ಮಾಡ್ತಾ ಮಾಡಿಕೊಂಡಿದ್ದಾರೆ ಅಂತ ಸೇವಮಾನೋ ಅಧಿಕಂ ಭಕ್ತಿಯ ನಿತ್ಯ ನಿಶೇಷ ಶಕ್ತಿಮಾನ್ ಇವರನ್ನ ಬಂದು ಈ ರೂಪದಲ್ಲಿ ಈ ಒಂದು ತಾರತಮ್ಯದಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೆಯೋ ಅವರಿಗೆ ಒಂದು ಪೂರ್ಣ ಫಲವನ್ನು ಸಿಗುತ್ತೆ. ಇಂಥ ಮಾರಿ ಒಂದು ಸ್ಥಿತಿಯಲ್ಲಿ ಭಗವಂತ ಇದ್ದಾನ ಅಂತ ನಾವು ತಿಳ್ಕೊಳಕ್ಕೆ ಈ ಶ್ಲೋಕವನ್ನು ಹೇಳ್ತಾರೆ. ಮಧ್ಯೆ ಒಂದು ಭಗವಂತ ಮತ್ತು ಇಲ್ಲಿ ಒಂದು ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಬಂದು ಶ್ರೀಧರ ಶ್ರೀ ಮತ್ತು ಭೂದೇವಿ ಮತ್ತು ಶ್ರೀದೇವಿ ಅದರಲ್ಲಿ ಬಂದು ಸೇವೆಯನ್ನ ಮಾಡಿಕೊಂಡಿರುವವರು ಬಂದು ವಿಷ್ಣು ಇದು ಬ್ರಹ್ಮ ವಾಯು ಶಿವಾಗೀಶಾಧಿಪೈ ಶಕ್ರಾಧಿಪೈಹಿ ಇದರಲ್ಲಿ ಸೇವೆ ಮಾಡಿಕೊಂಡಿದ್ದಾರೆ. ಇಂತಹ ಒಂದು ಭಗವಂತನ ಚಿಂತೆ ಮಾಡಿದ್ರೆ ನಮಗೆ ಬಂದು ಈ ಸೇವ್ಯಮಾನೋ ಅಧಿಕಂ ಭಕ್ತಿಯ ಭಕ್ತಿಯ ನಿತ್ಯ ನಿಶೇಷ ಶಕ್ತಿಮಾನ್ ಮಾಡಿದ್ರೆ ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನ ಅಂತ ಹೇಳಿ ಈ ಒಂದು ಶ್ಲೋಕ ಇದೇ ರೀತಿಯಲ್ಲೇ ಇದೆ. ಈ ಶ್ಲೋಕ ಇದೇನೇಂತಾರೆ ವಿಷ್ಣೋರ್ ಅತ್ಯುತ್ತಮತ್ವಾತ್ ಅತಿ ಉತ್ತಮವಾದವ ಭಗವಂತ. ಇಲ್ಲಿ ವಿಷ್ಣು ಎಂಬ ಪದವನ್ನ ಯೂಸ್ ಮಾಡ್ತಾರೆ. ಎದಕ್ಕೆ ವಿಷ್ಣು ಪದವನ್ನ ಯೂಸ್ ಮಾಡ್ತಾರೆ ಎಂಬ ಹಿಂದೆ ನೋಡೋಣ. ಅತ್ಯುತ್ತಮತ್ವಾತ್ ಯಾಕಂದ್ರೆ ಉತ್ತಮಾತ್ ಅಂದ್ರೆ ಉತ್ತಮಾತ್ ಅಂದ್ರನೇ ಸಾಕು. ಇಲ್ಲಿ ಅತ್ಯುತ್ತಮತ್ವಾತ್ ಅಂತ ಹೇಳ್ತಾರೆ. ಉತ್ತಮ ಅಂದ್ರೆ ಶ್ರೇಷ್ಠ, ಇರಾದಲ್ಲೇ ಭಗವಂತನೇ ಶ್ರೇಷ್ಠವಾದ ವಸ್ತು, ಅದಕ್ಕೋಸ್ಕರ ಉತ್ತಮವಾದ ವಸ್ತು. ಅತ್ಯುತ್ತಮ ಅಂದ್ರೆ ಶ್ರೇಷ್ಠದಲ್ಲಿ ಶ್ರೇಷ್ಠ. ಯಾಕಂದ್ರೆ ನಾವು ಈ ಉತ್ತಮ ಅಂಬಾದನ ಬಂದು ಸರಳವಾಗಿ ಪ್ರಯೋಗ ಮಾಡಿಬಿಡ್ತೀವಿ. ನಾವು ಊಟ ಕೇಳಿದ್ರು ಉತ್ತಮ ಅಂತ ಹೇಳಿಬಿಡ್ತೀವಿ. ಪಂಡಿತರು ಅಂತಂದ್ರೆ ಅವರು ಉತ್ತಮವಾದ ಪಂಡಿತರಪ್ಪ. ಆ ಉತ್ತಮ ಅಂಬಾದು ಬಂದು ಈ ನಮ್ಮ ಇದರಲ್ಲಿ ಬಂದು ಸರಳವಾಗಿ ಬಂದು ನಾವು ಅದನ್ನ ಪ್ರಯೋಗ ಮಾಡ್ತೀವಿ. ಹಾಗೋದ್ರೆ ಅದರ ಅರ್ಥದ ಭಾರ ಕಡಿಮೆ ಆಗಿಬಿಡ್ತು. ಹಾಗೋದ್ರೆ ಏನಂತಾರಂದ್ರೆ ಅತ್ಯುತ್ತಮತ್ವ ಶ್ರೇಷ್ಠದಲ್ಲಿ ಶ್ರೇಷ್ಠ ಭಗವಂತ. ಅದಕ್ಕೋಸ್ಕರ ಅತ್ಯುತ್ತಮತ್ವಾತ್ ವಿಷ್ಣೋ ಅತ್ಯುತ್ತಮತ್ವ ವಿಷ್ಣೋ ಅತಿ ಉತ್ತಮತ್ವಾತ್. ಸೊ ಉತ್ತಮ ಅಂತ ಹೇಳಿದ್ರೆ ಸಾಕು. ಉತ್ತಮ ಅಂದ್ರೆ ನಾವು ಸರಳವಾಗಿ ಯೂಸ್ ಮಾಡೋದಕ್ಕಿಂತ ಯೂಸ್ ಮಾಡೋದ್ರಿಂದ ಅರ್ಥಭಾರ ಕಡಿಮೆ ಆಗಿಬಿಡುತ್ತೆ. ಉದರವನ್ನು ಬಂದು ಅತ್ಯುತ್ತಮತ್ವ ಅಂತಾರೆ. ಯಾರು ಯಾರನ್ನ ವಿಷ್ಣುವಿನ ಅತ್ಯುತ್ತಮತ್ವಾತ್ ಎದಕ್ಕೆ ಅತ್ಯುತ್ತಮತ್ವ ಅಖಿಲ ಗುಣಗಣೈಹಿ ಈ ಲೋಕದಲ್ಲಿ ಏನೇನು ಸದ್ಗುಣಗಳು ಇದೆಯೋ ಅದಷ್ಟು ಅಣತ್ರಿ ಪೂರ್ಣ ಪ್ರಮಾಣದಲ್ಲಿ ಇದೆ. ಜ್ಞಾನದಲ್ಲಿ ಮತ್ತು ಎಲ್ಲ ಅವನು ಏನೇನಿದೆಯೋ ಜ್ಞಾನ ಶಲ ಬಲ ಬಲಶಾಲಿ ಶಕ್ತಿಶಾಲಿ ಎಲ್ಲ ಅಂತಾರೆ. ಅಲ್ಲಿ ಒಂದು ಶ್ಲೋಕ ಬರ್ತಾ, ನಿಜಪೂರ್ಣ ಸುಖಾಮಿತ ಬೋಧತನು ಪರಶಕ್ತಿ ಅನಂತ ಗುಣ ಪರಮಃ ಆಚಾರ್ಯ ಹೇಳಿಕೊಂಡಿದ್ದಾರೆ. ನಾಲ್ಕನೇ ಅಧ್ಯಾಯದಲ್ಲಿ ಫಸ್ಟ್ ಬರುವಂತಹ ಶ್ಲೋಕ, ನಿಜ ಪೂರ್ಣ ಸುಖ ಅಮಿತ ಬೋಧ ತನು ಪರಶಕ್ತಿ ಅನಂತ ಗುಣ ಪರಮಃ. ಅವನೊಂದು ಜ್ಞಾನ ಸ್ವರೂಪ, ಬಲ ಸ್ವರೂಪ, ಆನಂದ ಸ್ವರೂಪ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಲ್ಲಿ ಬಂದು ಅಖಿಲ ಗುಣಗಣೈಹಿ, ಏನೇನು ಗುಣಗಳು ಭಗವಂತನಲ್ಲಿ ಇರಬೇಕೋ ಅದಷ್ಟು ಪೂರ್ವ ಪ್ರಮಾಣದಲ್ಲಿ, ಪರಮ ತಿಳಿದಿಲ್ಲ ಎಲ್ಲಾ ಗುಣಗಳು ಅವನು ತಿಳಿದಿದೆ, ಅಂತ ಗುಣಗಳು ಪೂರ್ಣ ಪ್ರಮಾಣದಲ್ಲಿದೆ. ಗುಣೈಹಿ ಸದ್ಗುಣಗಣೈಹಿ, ಆಮೇಲೆ ಅಂತಾರೆ ಅತ್ಯುತ್ತಮತ್ವಾತ್ ಅಕುಲ ಅಖಿಲ ಗುಣಗಣೈಹಿ ವಿಷ್ಣು ಅಂತಾರೆ. ವಿಷ್ಣು ಅಂದ್ರೆ ವಿಷ್ಣು, ವಿಷ್ಣು ಅಂದ್ರೆ ಏನರ್ಥ, ಯಾಕೆ ಈ ವಿಷ್ಣು ಪದವನ್ನ ಪ್ರಯೋಗ ಮಾಡ್ತಾರೆ ಹಂಗಂತಂದ್ರೆ, ಈಗ ನೋಡಿದ್ರೆ ಈ ಉಪನಿಷತ್ತು ವೇದಗಳಲ್ಲಿ ನೋಡಿದ್ರೆ ವಿಷ್ಣುಂಬಾದ ಪದವನ್ನು ತುಂಬಾ ಕಡಿಮೆ, ತುಂಬಾ ಎರಡು ಮೂರು ಸಲ ನಾಲ್ಕು ಸಲ ಬರ್ತಾ ಅಷ್ಟೇ ವಿಷ್ಣು ಸೂಕ್ತ ಅದೊಂದು ಬರ್ತೆ. ಆಮೇಲೆ ಕಠೋಪನಿಷತ್ತಲ್ಲಿ ಒಂದು ಒಂದು ಅಧ್ಯಾಯ ಒಂದು 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 ಶ್ಲೋಕ ಕಠೋಪನಿಷತ್ತು, ಯಾಕಂದ್ರೆ ವಿಷ್ಣು ಎಂಬಾದ ಪದಗಳು ಕಡಿಮೆ. ಅದಕ್ಕೋದ್ರೆ ಏನ್ ಮಾಡ್ತಾರೆ ಇವರು ಬೇಕಂತೆ ವಿಷ್ಣು ಎಂಬ ಪದವನ್ನು ಯೂಸ್ ಮಾಡ್ತಾರೆ. ಈಗ ನಾರಾಯಣ ಅಂತ ಹೇಳ್ಬೋದು, ಕೃಷ್ಣ ಅಂತ ಹೇಳ್ಬಹುದು, ಕೃಷ್ಣೋಹ ಅತ್ಯುತ್ತಮತ್ವ ಅದು ಕೂಡ ಹೇಳ್ಬಹುದು, ನಾರಾಯಣ ಅತ್ಯುತ್ತಮತ್ವ ಅದು ಕೂಡ ಹೇಳ್ಬಹುದು. ಯಾಕೆ ವಿಷ್ಣು ಎಂಬ ಪದವನ್ನು ಹೇಳ್ತಾರೆ ಅಂದ್ರೆ ಎಲ್ಲಿ ಇಲ್ಲಿ ವೇದದಲ್ಲಿ ಕಡಿಮೆ ಅರ್ಥ ಪದಗಳು ಹಾಗಾದ್ರೆ ವೇದಗಳು ಕಡಿಮೆ ಅರ್ಥ ತಂದುಟ್ಟು ನಾವೇನು ವಿಷ್ಣಿಯ ಬಂದು ಏನು ಇಲ್ಲ ಅಂತ. ಯಾಕಂದ್ರೆ ಅಲ್ಲಿ ನೋಡಿದ್ರೆ ಅಗ್ನಿ ಸೂಕ್ತ ಇದೆ, ವರ್ಣ ಸೂಕ್ತ ಇದೆ, ಇಂದ್ರ ಸೂಕ್ತ ಇದೆ, ಬಟ್ ವಿಷ್ಣುವನ್ನು ಹೇಳುವಂತಹ ಸೂಕ್ತಗಳು ಒಂದೇ ಎರಡೇ ಇದೆ. ಅಡಿದೋಡ ಪಾರಮ್ಯವನ್ನೇ ಹೇಳಿಬಿಡುತ್ತೆ, ಈ ರುದ್ರನ ಪಾರಮ್ಯವನ್ನು ಹೇಳುವಂತ ರುದ್ರ ಚಮಕ ಅದು ಇದು ಎಲ್ಲ ಇದೆ, ಬಟ್ ವಿಷ್ಣು ಎಂಬುದು ನೋಡಿದ್ರೆ ಒಂದೆರಡು ಪದಗಳೇ ಇದೆ. ಅದು ಏನಂತಾರೆ ಕಠೋಪನಿಷತ್ತಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ, ಅಂದ್ರೆ ವಿಷ್ಣು ಪಾರಮ್ಯವನ್ನ ಏನು ಹೇಳಬೇಕೋ ಆ ಯಾವ ಮಂತ್ರಗಳು ಹೇಳೋದನ್ನು ಚೆನ್ನಾಗಿ ಹೇಳಿಬಿಡುತ್ತೆ. ಇವಾಗ ನೀವು ಕಠೋಪನಿಷತ್ ನೋಡ್ರಿ, ಸೋತ್ಮನ ಪಾರಮಾತ್ಯ ಪಾರಮೇಷ್ಟ್ಯಾದಿ ಪಾರಮಾತ್ನೋತಿ ತದ್ವಿಷ್ಣು ಪರಮಂ ಪದಂ. ಅದು ಒಂದು ಎಲ್ಲಿ ಏನು ಹೇಳಬೇಕೋ ಅದ ಪಾರಮ್ಯವನ್ನು ಚೆನ್ನಾಗಿ ಹೇಳಿಬಿಡ್ತಾರೆ ಈ ವೇದಗಳನ್ನು ನೋಡಿದ್ರೆ, ಇದ್ರ ಮುಂದೆ ಚೆನ್ನಾಗಿ ಹೇಳಿಬಿಡ್ತಾರೆ. ಏನಂದ್ರೆ ಕೊನೆ ಗುರಿ ಸೋದ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ. ಒಬ್ಬ ಮುಂದೆ ಏನು ಸಾಧಕರು ಏನ್ ಮಾಡ್ಬೇಕು ಅಂದ್ರೆ ಸಾಧನೆ ಮಾಡಿ ಕೊನೆ ಗುರಿ ಅವ ಹೋಯಿ ಸೇರುವಂತ ಸ್ಥಾನ ಗಮ್ಯಸ್ಥಾನ ಅದು ಏನು ಅಂದ್ರೆ ವಿಷ್ಣು ಪಾರಮೇಷ್ಟ್ಯಾದಿ ತದ್ವಿಷ್ಣು ಪರಮಂ, ಪರಮಾತ್ಮನ ವಿಷ್ಣುವಿನ ಪಾದವನ್ನ ಪರಮವನ್ನ ಅವನು ಹೋಗಿ ಸೇರಬೇಕು ಅಂತ ಹೇಳಿಬಿಡ್ತಾರೆ. ಸೊ ಸೋದ್ವನ ಪಾರಮಾಪ್ನೋತಿ ತದ್ವಿಷ್ಣು ಪರಮಂ ಪದಂ, ಅವನ ಪರಮ ಪದ ಅವನ ಹೋಗಿ ಸೇರಬೇಕಾದ್ದು, ವಿಷ್ಣುವಿನ ಹೋಗಿ ಸೇರಬೇಕಾದ್ದು ಒಂದು ಸಾಧಕನ ಒಂದು ಕೊನೆಯ ಮಜಲು ಹಂಗೆ ಹೇಳಿಬಿಡ್ತಾರೆ. ಸೊ ವಿಷ್ಣು ಪದಗಳು ಕಡಿಮೆ ಇದ್ದರೂ ಅದರಲ್ಲಿ ಹೇಳುವಂತಹ ರೀತಿ ಎಲ್ಲೆಲ್ಲಿ ಎಲ್ಲ ವಿಷ್ಣು ಪದಗಳು ಬರ್ತೀಯೋ ಅಲ್ಲಿ ಚೆನ್ನಾಗಿ ಹೇಳಿಬಿಡ್ತಾರೆ. ಇದೊಂದು ಇದೆ ನಮ್ಮ ವಿಷ್ಣು ಸೂತ್ರದಲ್ಲಿ ನೋಡಿದ್ರೆ, ನತೇ ವಿಷ್ಣು ಜಾಯಮಾನೋ ನ ಜಾತೋ ದೇವ ಮಹಿಮ್ನ ಪರಮಂತಮಾಪ. ನತೇ ವಿಷ್ಣು ಜಾಯಮಾನೋ ನ ಜಾಯತೋ ನ ಜಾಯತ್. ಅವನ ವಿಷ್ಣುವನ್ನ ಬಂದು ಅವನ ಬಂದು ಅವನ ಮಹಿಮೆಯನ್ನ ದೇವ ಮಹಿಮ್ನ ಪರಮಂತಮಾಪ ಅವನ ಮಹಿಮೆಯನ್ನ ಗೊತ್ತಿದ್ದವರು ಹುಟ್ಟಲಿಲ್ಲ, ಹುಟ್ಟೋದಿಲ್ಲ, ಈಗಲೂ ಇಲ್ಲ. ನತೇ ವಿಷ್ಣೋ ಜಾಯಮಾನೋ, ವಿಷ್ಣುವಿನ ಮಹಿಮೆಯನ್ನ ಗೊತ್ತಿದ್ದವರು ಇನ್ನೂ ಹುಟ್ಟಿಲ್ಲ, ಈಗಲೂ ಇಲ್ಲ, ಮುಂದೆ ಹುಟ್ಟೋದು ಇಲ್ಲ. ಸೊ ನತೇ ವಿಷ್ಣೋ ಜಾಯಮಾನೋ ನ ಜಾತೋ, ಅವನೇ ಹುಟ್ಟ ಅವನಿಗೆ ಗೊತ್ತ ಅವನ ಮಹಿಮೆಯನ್ನ ಗೊತ್ತಾಗಲಕ್ಕ ಒಬ್ಬರಿಗೆ ಸಾಧ್ಯವಿಲ್ಲ. ಈಗ ಹುಟ್ಟೋ ಅವನಿಗೆ ಹುಟ್ಟಿಲ್ಲ, ಮುಂದೆ ಹುಟ್ಟವನು ಇಲ್ಲ, ಮತ್ತು ಅವರು ಬಂದು ಈಗಲೂ ಹುಟ್ಟಿಲ್ಲ, ಈಗಲೂ ಅವರು ಇಲ್ಲ. ಸೊ ಅದೇ ವಿಷ್ಣು ಜಾಯಮಾನೋ ನ ಜಾತೋ ಪರಮ ದೇವ ಮಹಿಮ್ನ ಪರಮಂತಮಾಪ ಹಾಗೆ ಹೇಳ್ಬಿಡ್ತಾರೆ. ಆಮೇಲೆ ಅದಕ್ಕೆ ಅಂತಾರಲ್ಲ ಅವರು ಈ ಎಲ್ಲೆಲ್ಲ ವಿಷ್ಣು ಪದಗಳು ಬರ್ತೀಯೋ ಆ ಪಾರಮ್ಯವನ್ನ ಚೆನ್ನಾಗಿ ಹೇಳಿಬಿಡ್ತಾರೆ. ಸೊ ಅದಕ್ಕೆ ಅವರು ಅಂತಾರೆ ವಿಷ್ಣೋಹೋ ಅತ್ಯುತ್ತಮತ್ವಾತ್. ಸೊ ಆ ವಿಷ್ಣು ಅತ್ಯುತ್ತಮಾದವ ಮತ್ತು ಅವ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಅವಂತರಿ ಗರಿಷ್ಠಾಂ ಭಕ್ತಿ, ಅಂತ ಉತ್ತಮನಾದ ಭಗವಂತನಲ್ಲಿ ಅತ್ಯುತ್ತಮತ್ವ ಉತ್ತಮವಾದ ಭಕ್ತಿಯನ್ನ ನೀಡರಿ ಇಡರಿ ಅಂತಾರೆ. ಅದಕ್ಕೊಂದು ಇದು ಏನಂದ್ರೆ ಇನ್ನೊಂದು ಕೂಡ ಹೇಳಿದೆ ಈ ಒಂದು ಶ್ಲೋಕ ತುಂಬಾ ನಮಗೆ ನಮ್ಮ ಸಿದ್ಧಾಂತಕ್ಕೆ ಬೇಕಾದಂತ ಶ್ಲೋಕ, ಅದಕ್ಕೆ ಇಷ್ಟು ವಿವರ ನಾನು ಮಾಡ್ತಾ ಇದ್ದೀನಿ. ಎಸ್ಸ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ಅಂದ್ಬಿಟ್ಟು ಈ ಶ್ವೇತಾಶ್ವೋಪನಿಷತ್ತಿನಲ್ಲಿ ಬರುವಂತಹದ್ದು. ಯಾಕಂದ್ರೆ ಗುರುವಲ್ಲೆಲ್ಲಿ ಎಷ್ಟು ಭಕ್ತಿ ಇಡ್ತೀರೋ, ಭಗವಂತನಲ್ಲಿ ಎಷ್ಟು ಭಕ್ತಿ ಇಡ್ತೀರೋ ಅಷ್ಟೇ ಭಕ್ತಿ ಗುರುವಿನಲ್ಲಿ ಇಡಬೇಕು, ಇಲ್ಲ ಎಲ್ಲರತ್ರ ಇಡಬೇಕು, ಎಲ್ಲ ದೇವತೆಗಳಲ್ಲಿ ಇಡಬೇಕು ಎಂಬ ಒಂದು ಶ್ಲೋಕದಂತೆ ಕಾಣಿಸ್ತಾ ಇದು ಉಪನಿಷತ್ತಲ್ಲಿ ಬರುವಂತಹ ವಾಕ್ಯ ಇದು ಶ್ಲೋಕಗಳು. ಹಾಗೆಲ್ಲ ಅದಕ್ಕೆ ಅಂತಾರೆ ಅಂತ ಮಾರಿಲ್ಲ, ಗುರುವಿನಲ್ಲಿ ಗುರುವಿನ ಸ್ಥಾನದಲ್ಲಿ ಗುರುವಿನ ಭಕ್ತಿ, ದೇವತೆಗಳಲ್ಲಿ ದೇವತೆಗಳ ಸ್ಥಾನದಲ್ಲಿ ದೇವತೆಗಳು ಭಕ್ತಿ, ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿ. ಯಾಕಂದ್ರೆ ಇದಂತಲ್ಲ, ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು. ಗುರುವಿನಲ್ಲಿ ಇದು ನೋಡ್ಲಿಕ್ಕೆ ಹಾಗೆ ಕಾಣಿಸ್ತದೆ. ಆಚಾರ್ಯರು ಬಂದು ವಿವರಣೆ ಮಾಡ್ತಾರೆ, ಏನು ಎಷ್ಟು ಭಕ್ತಿಯನ್ನು ಬಂದು ಗುರುವಿನಲ್ಲಿ ಇಡಬೇಕು, ಅಷ್ಟೇ ಭಕ್ತಿ ಭಗವಂತನಲ್ಲಿ ಇಟ್ಟರೆ ಸಾಕು ಎಂಬ ಒಂದು ಮೇಲೋಟಕ್ಕೆ ಈ ಅರ್ಥ ಆಗತ್ತೆ. ಅದು ಹಾಗಲ್ಲ, ಗುರುವಿನಲ್ಲಿ ಗುರುಸ್ಥಾನದಲ್ಲಿ ಗುರುಭಕ್ತಿ, ದೇವತೆಗಳ ಸ್ಥಾನದಲ್ಲಿ ಇವನು ದೇವತೆಗಳಲ್ಲೇ ಗುರುಭಕ್ತಿ, ಗುರು ರೂಪದಲ್ಲೇ ಗುರು ಒಂದು ಇದನ್ನಲ್ಲೇ ದೇವತೆಗಳಿಗೆ ಭಕ್ತಿ, ಬ್ರಹ್ಮದೇವರಿನ್ನು ಆ ಗುರುತ್ವೇನ ಭಕ್ತಿ. ಯಾಕಂದ್ರೆ ಬ್ರಹ್ಮ ಅಂತ ಗುರುವತ್ ಸಾಕ್ಷಾದಿಷ್ಟಂ ದೇವಂ ತಂದಿವಿ. ಬ್ರಹ್ಮ ಏನು, ಬ್ರಹ್ಮದೇವರಿನ್ನು ಒಂದು ಮಾವಂ ದೊಡ್ಡ ಗುರು, ಇರಾದಲೇ ದೊಡ್ಡ ಗುರು, ಬ್ರಹ್ಮವಾಯುಗಳು ದೊಡ್ಡ ಗುರು. ಅದಕ್ಕ ಮೇಲೆ ಇರುವಂತಹ ದೇವತೆಗಳಿಗೆ ಅವರವರ ಸ್ಥಾನದಲ್ಲಿ ಇರುವಂತಹ ಗುರುತ್ವೇನ ಭಕ್ತಿ. ಇವನ್ ಬ್ರಹ್ಮದೇವರಲ್ಲಿ ಕೂಡ ನಾವು ಗುರುತ್ವೇನ ಭಕ್ತಿಯೇ ಮಾಡಬೇಕು. ಸೊ ಗುರುವಿನಲ್ಲಿ ಎಷ್ಟು ಭಕ್ತಿ ಇಡಬೇಕು ಅಷ್ಟು ಇಡಬೇಕು, ಭಗವಂತನಲ್ಲಿ ಎಷ್ಟು ಭಕ್ತಿ ಇಡಬೇಕು ಎಷ್ಟು ಇಡಬೇಕು ಅಷ್ಟು ಗೊತ್ತಾಗಿ ಅವನ ಸ್ಥಾನ, ಅವನ ಸ್ಥಿತಿಯನ್ನು ನೋಡಿಕೊಂಡು ಅವನ ಸ್ಥಾನವನ್ನು ನೋಡಿಕೊಂಡು ಭಕ್ತಿಯನ್ನು ಮಾಡಬೇಕು ವಿನ ಎಲ್ಲರತ್ರ ಒಂದೇ ಭಕ್ತಿಯನ್ನು ಮಾಡುವ ಎಂಬ ಅದು ಸರಿಯಲ್ಲ, ಅದು ಅಲ್ಲ. ಅದಕ್ಕೆ ಇದು ಈ ಶ್ಲೋಕ, ವಿಷ್ಣುವನ್ ಅತ್ಯುತ್ತಮತ್ವ, ಅತಿ ಉತ್ತಮವಾದ ಭಕ್ತಿ ವಿಷ್ಣುವನಲ್ಲಿ ಬಂದು ಅಖಿಲ ಗುಣಗಣೈ ಎಲ್ಲಾ ಗುಣಗಳು ಸೇರಿಕೊಂಡಿರುವಂತಹ ಈ ವಿಷ್ಣುವನಲ್ಲಿ ಬಂದು ಏನೋ ದತ್ತ ಭಕ್ತ ದತ್ತ ಭಕ್ತಿಂ ಗರಿಷ್ಠಾಂ ಗರಿಷ್ಠಾಂ ಭಕ್ತಿ, ಶ್ರೇಷ್ಠವಾದ ಭಕ್ತಿಯನ್ನ ಅವನತ್ರಿ ಮಾಡ್ರಿ. ತತ್ರ ಭಕ್ತಿಂ ಗರಿಷ್ಠಾಂ, ಗರಿಷ್ಠ ಅಂದ್ರೆ ಶ್ರೇಷ್ಠವಾದ, ಗರಿಷ್ಠಾಂ ಭಕ್ತಿ ಶ್ರೇಷ್ಠವಾದ ಭಕ್ತಿಯನ್ನ ಅವನತ್ರಿ ಇಡರಿ, ಅವನತ್ರಿ ಮಾಡ್ರಿ. ಸಂಶ್ಲಿಷ್ಟೇ ಅವನ ಮಂದು ಅವನು ಆಲಿಂಗನ ಮಾಡಿಕೊಂಡಿರುವಂತ ಭೂದೇವಿ ಮತ್ತು ಶ್ರೀದೇವಿ, ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ, ಶ್ರೀ ಮತ್ತು ಧರ, ಶ್ರೀ ಅಂದ್ರೆ ಶ್ರೀದೇವಿ, ಧರ ಅಂದ್ರೆ ಭೂದೇವಿ, ಶ್ರೀದೇವಿ ಮತ್ತು ಭೂದೇವಿಯಲ್ಲಿ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ, ಶ್ರೀ ಮತ್ತು ಭೂದೇವಿಯಲ್ಲಿ ಶ್ರೀಧರಾಭ್ಯಾಂ ಅಮುಮತ ಪರಿವಾರಾತ್ಮ ಸೇವಕೇಶು, ಅಮುಮತ ಆ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿ ಮತ್ತು ಅವನ ಒಂದು ಈಚೆ ಆಚೆ ಬಲಭಾಗ ಎಡಭಾಗ ಬಲಭಾಗ ಎಡಭಾಗ ಸೇರಿಕೊಂಡಿರುವಂತಹ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿ, ಭೂದೇವಿ ಮತ್ತು ಶ್ರೀದೇವಿ ಜೊತೆಯಲ್ಲಿ ಇರುವಂತಹ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿ, ಆಮೇಲೆ ಅವನ ಪರಿವಾರಾತ್ಮನ ಸೇವೆಗೇಶು ಅವನ ಪರಿವಾರ ಜನಗಳು ಅವರ ಪರಿವಾರ ಮಾಡಿಕೊಂಡು ಸೇವೆಯನ್ನ ಮಾಡಿಕೊಂಡು ಪರಿವಾರದ ರೀತಿಯಲ್ಲಿ ಇರುವಂತಹ ದೇವತೆಗಳಲ್ಲಿ ಕರೆಕ್ಟ್ ಅದಕ್ಕೆ ಸೇರಿದ ಭಕ್ತಿ, ಭಗವಂತನಲ್ಲಿ ಪ್ರಧಾನವಾದ ಭಕ್ತಿ, ಅವನಲ್ಲಿ ಸೇರಿಕೊಂಡು ಸೇವೆ ಮಾಡಿಕೊಂಡು ಇರುವಂತಹ ದೇವತೆಗಳಲ್ಲಿ ಅವರವರ ಸ್ಥಾನಕ್ಕೆ ಇರುವಂತಹ ಭಕ್ತಿ. ಸೊ ಅಮುಂ ಅತ ಪರಿವಾರಾತ್ಮನ ಸೇವೆಗೇಶು, ಸಂದತ್ತೆ ಯಹ ಸಂದತ್ತೆ, ಹೀಗ ಭಕ್ತಿಯನ್ನು ಮಾಡಬೇಕು ಅಂತಾರೆ. ಹಾಗಂದ್ರೆ ವಿರಿಂಚಿ ಶ್ವಸನ ವಿಹಕಪಾನಂದ ರುದ್ರೇಂದ್ರ ಪೂರ್ವೇಶು, ವಿರಿಂಚಿ ವಿರಿಂಚಿ ಶ್ವಸನ ವಿಹಕಪ ಅನಂತ ರುದ್ರ ಇಂದ್ರ ಪೂರ್ವೇಶು, ಅದೇ ಹೇಳಿದ್ರೆ ಹೇಳ್ತಾರೆ ನೋಡ್ರಿ. ಅಲ್ಲಿ ಹೇಳಿದ್ರು ಬ್ರಹ್ಮ ವಾಯು ಶಿವಾಗೀಶ ಪಿಪೈ ಶಕ್ರಾಧಿಕೈರಪಿಹಿ, ಅಲ್ಲಿ ಹೇಳಿದ್ರು ಬ್ರಹ್ಮ ವಾಯುಗಳು ಶಿವ ಗಿರೀಶ ವಿಪೈಹಿ ಶಕ್ರಾದಿ, ಅಲ್ಲಿ ನಾನು ಬ್ರಹ್ಮವಾಯುಗಳು ಗರುಡ ಶೇಷ ರುದ್ರರು ಮತ್ತು ಇಲ್ಲಿ ಚಕ್ರ ಇಂದ್ರ, ಅದೇ ತರ ಇಲ್ಲಿ ಹೇಳ್ತಾರೆ ನೋಡ್ರಿ. ಇಲ್ಲಿ ಏನಂತಾರ ಅಂದ್ರೆ ಇಲ್ಲಿ ವಿರಿಂಚಿ ಶ್ವಶನ, ವಿರಿಂಚಿಂದ್ರೆ ಬ್ರಹ್ಮದೇವರು, ಆಮೇಲೆ ಶ್ವಶನ ಅಂದ್ರೆ ವಾಯುದೇವರು, ಆಮೇಲೆ ವಿಹಕಪ ಅಂದ್ರೆ ಪಕ್ಷಿರಾಜ ಗರುಡ, ಅನಂತ ಶೇಷ ರುದ್ರ ರುದ್ರದೇವರು, ಇಂದ್ರ ಇಂದ್ರದೇವ್ ಪೂರ್ವೇಪಿ ಇವರ ಪೂರ್ವೇಶು ಇವರು ಸೇರಿಕೊಂಡಿರುವಂತ ಅನಂತರ ಇವರೆಲ್ಲ ಸೇರಿ ಇರುವಂತ ಈ ರೀತಿಯಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೆಯೋ ಅದೆಂತ ಯಾರು ಭಕ್ತಿಯನ್ನ ಮಾಡ್ತಾರೆಯೋ ಯಹ ಸಂದತ್ತೆ ಇಂಥ ಒಂದು ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ವಿರಂಚಿ ಶ್ವಸನ ದಿಹಕಪ ಅನಂತ ರುದ್ರೇಂದ್ರ ಪೂರ್ವೇಶು ಆದ್ಯಾಯನ್ ತಾರತಮ್ಯಂ, ಈ ತಾರತಮ್ಯ ರೂಪದಲ್ಲಿ ತಾರತಮ್ಯ ವಿಭಾಗದಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರೆಯೋ ಅವರಿಗೇನು ಆದ್ಯಾಯನ್ ತಾರತಮ್ಯಂ ಸ್ಫುಟಂ ಅವತಿ, ಸ್ಫುಟಂ ಅವತಿ ಸದಾ ವಾಯು ಅಸ್ಮದ್ ಗುರುಸ್ತಂ, ಅಸ್ಮದ್ ಗುರುಹು ವಾಯು ಅಸ್ಮದ್ ಗುರುಣಾಂ ವಾಯು ಏನ್ ಮಾಡ್ತಾರೆ ಸದಾ ಸ್ಫುಟಂ ಅವತಿ, ಸದಾ ಸ್ಫುಟಂ ಅವತಿ ಅವ್ರನ್ನ ಬಂದು ರಕ್ಷಣೆ ಮಾಡ್ತಾನ. ಯಾಕಂದ್ರೆ ಅವತಿ ಅಂದ್ರೆ ರಕ್ಷಣೆ, ಅವತಿ ಅಂದ್ರೆ ರಕ್ಷಣೆ, ಅವತಿ ಅಂದ್ರೆ ಅವನ ಪ್ರವೇಶವನ್ನ ಮಾಡಿ ತತ್ ಸೃಷ್ಟ ತದೇವ ಅನುಪ್ರಾವಿಶತ್ ತದನು ಪ್ರವಿಶ್ಯ ಸತ್ತಚ್ಚ ಭವತ್, ಅವತಿ ಅಂದ್ರೆ ರಕ್ಷಣೆ ತರ್ತ, ಅವತಿ ಅಂದ್ರೆ ಪ್ರವೇಶ ಮಾಡ್ತಾನ ತರ್ತ, ಅವನಲ್ಲಿ ಪ್ರವೇಶವನ್ನ ಮಾಡಿ ಅವನ ರಕ್ಷಣೆಯನ್ನ ಮಾಡ್ತಾನ ಸ್ಫುಟಂ, ಇದು ಖಚಿತ. ಯಾರು ಈ ತಾರತಮ್ಯ ಭಾವದಲ್ಲಿ ಭಗವಂತನ ಗರಿಷ್ಠಾಂ ಭಕ್ತಿ, ಯಾರು ಎಂತ ಭಗವಂತ ಶ್ರೀಧರ ಶ್ರೀ ಮತ್ತು ಭೂದೇವಿ ಸೇರಿ ಇರುವಂತ ಜೊತೆಯಲ್ಲಿ ಇರುವಂತ ಭಗವಂತನಲ್ಲಿ ಗರಿಷ್ಠಾನ್ ಭಕ್ತಿ ಅದನ್ನ ಮಾಡಿ ಅಮಾಲೆ ಬಂದು ಯಾರ ಈ ತಾರತಮ್ಯ ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಇಂಥ ಒಂದು ತಾರತಮ್ಯ ಭಾವದಲ್ಲಿ ಬಂದು ಯಾರು ಮಾಡ್ತಾರೆ ಎಂತ ಎಂತ ತರ ವಿರಿಂಚಿ ಸ್ವಶನ ವಿಘಕ ಆನಂದ ವಿಘಪ ವಿಘಗಪ ಅನಂತ ರುದ್ರ ಇಂದ್ರ ಪೂರ್ವೇಶು ಇವರದೇ ಇವರು ಈ ಒಂದು ತಾರತಮ್ಯ ರೀತಿಯಲ್ಲಿ ಯಾರು ಭಕ್ತಿಯನ್ನ ಮಾಡ್ತಾರಿಯೋ ಅವ್ರು ಏನ್ ಮಾಡ್ತಾರ ಸ್ಫುಟಮವತಿ ಅವತಿ ಅಂದ್ರೆ ರಕ್ಷಣೆ ಸ್ಫುಟಮವತಿ ಅವರು ಒಂದು ರಕ್ಷಣೆ ಮಾಡಬಹುದು ನಮ್ಮ ವಾಯುದೇವರು ರಕ್ಷಣೆ ಮಾಡಾದು ಎಂಬುದು ಖಚಿತ ಖಂಡಿತನಾಗಿ ವಾಯುದೇವರು ಅವರಿಗೆ ರಕ್ಷಣವನ್ನ ಮಾಡ್ತಾರೆ ಸದಾ ವಾಯು ವಾಯು ಅಸ್ಮದ್ಗುರು ಅಸ್ಮದ್ಗುರುನಾಂ ವಾಯು ಸ್ಫುಟಮವತಿ ಕಣ್ಣ ಚೆನ್ನಾಗಿ ರಕ್ಷಣವನ್ನ ಮಾಡ್ತಾರೆ ಅದು ನಿಶ್ಚಿತ ಸ್ಫುಟಮವತಿ ಸದಾ ವಾಯುರ್ ಅಸ್ಮತ್ ಗುರು ಸ್ವಂ ಅಸ್ಮತ್ ಗುರುನಾಂ ವಾಯು ಸ್ಫುಟಮವತಿ ಅವರು ನಮ್ಮ ಖಚಿತವಾಗಿ ರಕ್ಷಣೆಯನ್ನ ಮಾಡ್ತಾರೆ ಅದೇ ಅಂತಾರೆ ವಿಷ್ಣೋರ್ ಅತ್ಯುತ್ತಮತ್ವಾತ್ ಅಖಿಲ ಗುಣಗಣೈಹಿ ತತ್ರ ಭಕ್ತಿಂ ಗರಿಷ್ಠಾಂ ಸಂಸ್ಲಿಷ್ಟೆ ಶ್ರೀಧರಾಭ್ಯಾಂ ಅಮುಂ ಅಥ ಪರಿವಾರಾತ್ಮನ ಸೇವಕೇಶು ಯಹಾಸಂದತ್ತೆ ವಿರಿಂಚಿ ವಿರಿಂಚಿ ಸ್ವಶನ ವಿಗಕಪಾನಂದ ರುದ್ರಪೂರ್ವೇಶು ಆದ್ಯಾಯಂ ತಾರತಮ್ಯಂ ಸ್ಫುಟಂ ಅವತಿ ವಾಯುರ್ ವಾಯು ಅಸ್ಮದ್ ಗುರುಸ್ವಂ ಹಂಗಂತ ಹೇಳಿ ಈ ಶ್ಲೋಕವನ್ನ ಹೇಳಿ ಇದರಲ್ಲಿ ಬಂದು ಹೇಳಿದಲ್ಲ ಇದು ಬಂದು ಎಸ್ ದೇವೇ ಪರಾವತ್ತಿ ತಥಾ ದೇವೇ ತಥಾ ಗುರು ಯಥಾ ದೇವೇ ತಥಾ ಗುರು ಅಂತ ಹೇಳುವಂತ ಶ್ವೇತಾಶ್ವೋಪನಿಷತ್ತು ಅದರಲ್ಲಿ ಏನ್ ಹೇಳ್ತೀವೋ ಅದಕ್ಕೆ ವಿವರಣವನ್ನ ಕೊಡ್ತಾರೆ ಎಲ್ಲರತ್ರ ಒಂದೇ ಭಕ್ತಿಯಲ್ಲ ಭಕ್ತಿಯಲ್ಲಿ ಬಂದು ತಾರತಮ್ಯ ಇದೆ ಇಂದ ಭಕ್ತಿಯನ್ನ ಕೇಳಿದ್ರು ಇಲ್ಲಿ ಬಂದು ಆ ತಾರತಮ್ಯ ರೂಪದಲ್ಲಿ ಹೇಗ ವಾಯುದೇವರ ಅನುಗ್ರಹದಿಂದ ಹೇಗೆ ನಾವು ಪ್ರಯೋಗವನ್ನ ಮಾಡಬಹುದು ಹಾಗಂಬಂದ್ರೆ ಇಲ್ಲಿ ಹೇಳ್ತಾರೆ ಯಾಕಂದ್ರೆ ಎಲ್ಲಾ ತತ್ವಾಭಿಮಾನಿ ದೇವತೆಗಳೆಲ್ಲ ದೇವತೆಗಳೇ ಅವರವರ ತಾರತಮ್ಯ ಪೂರ್ವಕವಾಗಿ ಯಾರು ಭಕ್ತಿಯನ್ನ ಮಾಡ್ತಾನೆಯೋ ಉಪಾಸನ ಮಾಡ್ತಾನೆಯೋ ಅಂತ ವ್ಯಕ್ತಿಯೇ ಅಂತ ಜೀವಿಯೇ ಭಗವಂತ ವಾಯುದೇವರು ಖಂಡಿತನಾಗಿ ರಕ್ಷಣವನ್ನ ಮಾಡ್ತಾರೆ ಅದಕ್ಕೋಸ್ಕರ ಇದು ಇದಾದೊಂದು ಮತ್ತು ನಾನು ಹೇಳಿದೆ ಆ ಲಕ್ಷ್ಮೀಧರಾಭ್ಯಾಮ ಸೃಷ್ಟ ಸುಮೂರ್ತಿ ಗಣಮಧ್ಯಕ ಅಲ್ಲಿ ಆ ಶ್ಲೋಕಕ್ಕೆ ಕೊಡುವಂತಹ ವಿವರಣೆಯನ್ನು ಈ ಶ್ಲೋಕ ಎರಡು ಶ್ಲೋಕ ವಿವರಣೆ ಅದು ಒಂದು ಲಕ್ಷ್ಮೀಧರಾಭ್ಯಾಮ ಸೃಷ್ಟ ನಾರಾಯಣ ಉಪನಿಷತ್ ನಾರಾಯಣ ಅಷ್ಟಾಕ್ಷರ ಮಂತ್ರ ಉಪಾಸನೆ ಮಾಡುವಂತ ಧ್ಯಾನ ಶ್ಲೋಕ ಅದು ಒಂದು ಯಥಾದೇವೇ ಇದು ಯಥಾದೇವೇ ಪರಾಭಕ್ತಿ ಯಥಾದೇವೇ ತದಾ ಗುರು ತುಂಬಾ ಒಂದು ಶ್ಲೋಕ ಇದು ಎರಡಕ್ಕೂ ವಿವರಣೆಯನ್ನು ಕೊಟ್ಟು ಹೇಗೆ ಬಂದು ತಾರತಮ್ಯ ರೂಪದಲ್ಲಿ ಒಂದು ಭಗವಂತನ ಮತ್ತು ಇತರ ದೇವತೆಗಳನ್ನ ಬಂದು ಸ್ಮರಿಸಬೇಕು ಉಪಾಸನೆ ಮಾಡಬೇಕು ಎಂಬ ಒಂದು ಶ್ಲೋಕ ಇಲ್ಲಿ ಬಂದು ಮಾಡಿ ಇದಕ್ಕೆ ಮುಂದೊಂದು ಶ್ಲೋಕ ಬರುತ್ತೆ ಅದರಲ್ಲಿ ಬಂದು ಉಪಸಂಹಾರ ಮಾಡ್ತಾರೆ ವಾಯುದೇವರ ಅವತಾರವನ್ನ ಉಪಸಂಹಾರ ಮಾಡುವಂತಹದ್ದು ಮುಂದಿನ ಶ್ಲೋಕ ಅದರ ಮುಂದೆ ನಾವು ಮುಂದಿನ ಇದನ್ನಲ್ಲಿ ಬಂದು ನಾವು ನೋಡೋಣ ಅದೇ ಇಷ್ಟು ದಿನಕ ಹೇಳಿದ್ದು ಬಂದು ಮೂರು ಶ್ಲೋಕ ಹೇಳಿದ್ದೀನಿ ಇದು ಎಷ್ಟು ನಾನು ನಿಮ್ಮನ್ನೆಲ್ಲ ಅರ್ಥ ಮಾಡಿಕೊಳ್ಳುವ ರೀತಿಯಿಂದಲೇ ಹೇಳಿದೆನೋ ಏನೋ ಗೊತ್ತಿಲ್ಲ ಆ ಭಗವಂತನ ಬಂದು ಅನುಗ್ರಹದಿಂದ ಏನೋ ನನ್ನಿಂದ ಇಷ್ಟ ಆಯ್ದು ಹೇಳಿದ್ದೀನಿ ಕಾಯೇನ ವಾಚ ಮನಸೇಂದ್ರೇರ್ವ ಬುದ್ಧ್ಯಾತ್ಮನ ವಾ ಪ್ರಕೃತೇ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಶ್ರೀಕೃಷ್ಣಾರ್ಪಣಮಸ್ತು.